ஸ்ரீ குருப்யோ நமஹ. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் திஷக்ரீவச்சிதம் ஷாபான் மணிக்ரீவ விமோசனம் ஸ்வநாம க்ரஹணாதேவ நிரஸ்த க்ரஹ விக்ரஹம் விருந்தாவனகதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்த ஷய்யாய பூர்ண ஜ்ஞான ரசாரணசே உத்துங்கவாக்தரங்காய மத்வதுக்தாப்தயே நம. குருமகில குணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து பிரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவக்ஷாய நமதாம் காமதேனவே நீலாகராட்சிதானந்த லீலா கோபால பாலிதான் வித்யா பயோநிதீன் வந்தே ப்ரஹ்ம வித்யா குருன் நம. ப்ரஹ்மச்சரிய ஹரிப்ரீதி சுவித்யா வாதசாலின இஷ்டதான் கஷ்டஹர்த்ருன்னஹ வித்யாமான்யான் முனீன் நம. வாஜராஜபதத்வந்த்வா வாரிஜாசக்தமானசான் விஸ்வப்ரிய குருன் வந்தே மந்தோஹம் தீவிசுத்தயே. சத்யம் சத்யம் புனசத்யம் விஷ்ணுதீர்த்தப்ரசாததஹ சர்வே காமா பவந்தேவ ஷபதோ பிம்பசந்நிதௌ சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தே ஹ்யதீஷ்டதம். ஜலஜேஷ்டநிபாகாரம் ஜகதீஷபதாஶ்ரயம் ஜகதீதர விக்யாதம் ஜகன்நாத குரும் பஜே. ஸ்ரீ குருப்யோ நம. ஹரி ஓம். ஹரிகதாமிருத சாரதலி முதலனைய பத்தியத அர்த்தவன்ன சூறு மாத்திர நோடிது அந்த முதலனைய அர்த்த ಭಗವತ್ ಪರವಾಗಿ ಮಂಗಳಾಚರಣ ಸಂಧಿಯ ಮೊದಲನೆಯ ಪದ್ಯದ ಅರ್ಥ, ದೇವರ ಪರವಾಗಿ ಮೊದಲನೆಯ ಅರ್ಥ, ಎರಡನೆಯ ಅರ್ಥ ವಾಯುದೇವರ ಪರವಾಗಿ ಮಾಡಿದರು. ಹಾಗೆ ಮಿಕ್ಕವರ ಪರವಾಗಿ ಯಾಕೆ ಮಾಡಬಾರದು? ಅಂದರೆ ಮಿಕ್ಕವರ ಪರವಾಗಿಯೂ ಮಾಡಿದರು. ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ ಅಂತ ಏನು ಹೇಳಿದ್ದಾರೆ ನಾರಸಿಂಹ ಅಂತ ಹೇಳಿದಾಗ, ಅಲ್ಲಿ ವಾಯುದೇವರಿಗೆ ನಾರಸಿಂಹ ಅಂತ, ಯಾರು ಜೀವರಾಶಿಗಳಿದ್ದಾರೆ ಜೀವೋತ್ತಮರಾದ್ದರಿಂದ ಅವರಿಗೆ ನಾರಸಿಂಹ ಅಂತ ಕೂಡಿತು. ಹಾಗೆ ಗರುಡಶೇಷ ರುದ್ರಾದಿಗಳಿಗೂ ಕೂಡ ಈ ಪದ್ಯದಿಂದ ಸಮನ್ವಯ ಕೂಡುತ್ತಾ ಅಂತ ಪ್ರಶ್ನೆ. ಕೂಡುತ್ತೆ ಅಂತ ಉತ್ತರ. ಯಾಕೆ ಅಂದರೆ ನಾರಸಿಂಹ ಅಂದರೆ ನಾಶವಿಲ್ಲದ ಸ್ವರೂಪ ಇರತಕ್ಕಂತಹ ಜೀವರಾಶಿಗಳು ಏನಿದ್ದಾರೆ, ಆ ಜೀವರಾಶಿ ಎರಡು ವರ್ಗ, ಲಿಂಗದೇಹ ದಗ್ಧಪಟಾಯಮಾನವಾಗಿರತಕ್ಕಂಥ ಲಿಂಗ ದೇಹ ಸುಟ್ಟಂತೆ ಇರುವ ರುಜುಗಣಸ್ಥರು ಒಂದು ರೀತಿಯ ಗುಂಪಾದರೆ, ಲಿಂಗದೇಹ ಗಟ್ಟಿಮುಟ್ಟಿಯಾಗಿರತಕ್ಕಂಥ ಮಿಕ್ಕವರೆಲ್ಲ ಒಂದು ಗುಂಪು. ಆ ರೀತಿಯಲ್ಲಿ ಪರಶುಕ್ಲತ್ರಯರನ್ನು ಬಿಟ್ಟು ಮಿಕ್ಕ ಜೀವರಾಶಿಗಳ ಮಧ್ಯದಲ್ಲಿ ಆ ಜೀವರಾಶಿಗಳೆಲ್ಲರಿಗಿಂತ ನಾರಸಿಂಹ ಎಂಬ ಶಬ್ದದಿಂದ, ಎಲ್ಲರಿಗಿಂತ ಶ್ರೇಷ್ಠ ಎಂಬ ಶಬ್ದದಿಂದ ಕರೆಸಿಕೊಂಡವರು ಯಾರು ಅಂದರೆ ಗರುಡ ಶೇಷರುದ್ರಾದಿಗಳು. ಅವರನ್ನೂ ಈ ಪದ್ಯ ಹಾಗೆ ಹೇಳುತ್ತೆ. ಹೌದಾ? ಅಂದರೆ ಹೌದು, ಅಲ್ಲಿ ಶ್ರೀರಮಣಿಕರ ಕಮಲ ಪೂಜಿತತ್ವ ಅಂದರೆ ಅವರವರ ಪತ್ನಿಯರೆಲ್ಲರೂ ಕೂಡ ಶ್ರೀ ಶಬ್ದವಾಚ್ಯರೆ. ಆದ್ದರಿಂದ ಶ್ರೀರಮಣಿಕರ ಕಮಲ ಪೂಜಿತತ್ವ ಮತ್ತು ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖವಿನುತ ಎಂಬ ಆ ಶಬ್ದಗಳಿಗೆ ಅರ್ಥ ಏನು ಮಾಡುತ್ತೀರಾ ಅಂದ್ರೆ ಬ್ರಹ್ಮ ಅಂದ್ರೆ ಜೀವ ಅಂತ ಅರ್ಥ ಆಯಿತು. ತಮಕ್ಕಿಂತ ಕಡಿಮೆಯಾದ ಜೀವರಾಶಿಗಳಿಂದ ಬಂದಿರವರು. ಸಮೀರ ಅಂದ್ರೆ ಅಹಂಕಾರಿಕ ಪ್ರಾಣದೇವರು ಅಂತಾಯಿತು, ಅವರಿಂದ ಬಂದರು. ನಂತರ ವಾಣಿ ಶಬ್ದಕ್ಕರ್ಥ ವಾಕ್ವೈ ಉಮಾ ಪ್ರೋಕ್ತ ಅಂತ, ಉಮಾದೇವಿ ವಾಣಿ ಶಬ್ದದಿಂದ ಈ ಮೂವರನ್ನ ಸೌಪರ್ಣಿ ವಾರಣಿ ಗಿರಿಜಾ ಮೂವರು ಬರ್ತಾರೆ. ಬ್ರಹ್ಮ ಸಮೀರ ವಾಣಿ. ನಂತರ ಫಣೀಂದ್ರ ವೀಂದ್ರ ಭವ ಇಂದ್ರ ಮುಖವಿನುತ ಅಂತ ಹೇಳಿದಾಗ ಮಿಕ್ಕ ಅವಾಂತರ ದೇವತೆಗಳು ಅಂದ್ರೆ ಆ ತತ್ವಗಳಿಗೆ ಅಹಂಕಾರ ತತ್ವಕ್ಕೆ ಅವಾಂತರ ಅಭಿಮಾನಿ ದೇವತೆಗಳಾರಿದ್ದಾರೆ ಅವರನ್ನೆಲ್ಲರೂ ಕೂಡ ಗ್ರಹಣ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಆಯಾ ದೇವತೆಗಳಲ್ಲಿ ಆಯಾ ಹೆಸರಿಟ್ಟುಕೊಂಡು ಆಯಾ ಆಕಾರದಲ್ಲಿ ನಿಂತ ಭಗವಂತನೇ ನಾರಸಿಂಹ ಎಂಬುದರಲ್ಲಿ ತಿಳಿಸಿಕೊಡುತ್ತಾರೆ. ಒಟ್ಟಾರೆ ಮೊದಲನೆಯ ಪದ್ಯದ ತಾತ್ಪರ್ಯ ನಮ್ಮ ಶರೀರದೊಳಗಿರತಕ್ಕಂಥ ನಮ್ಮ ಸಕಲೇಂದ್ರಿಯ ವ್ಯಾಪಾರಗಳನ್ನು ಎಡಬಿಡದೆ ನಡೆಸ್ತಾ ಚೂರು ಬೇಸರವಿಲ್ಲದೆ ಭಗವಂತನ ಈ ಜಗತ್ತಿನ ವ್ಯಾಪಾರ ಏನಿದೆ ಅದರಲ್ಲಿ ಭಾಗಿಗಳಾಗಿ ಭಗವಂತನ ಬಿಡುವಿಲ್ಲದ ಜಗತ್ತಿನ ಜೀವರ ಸೇವೆಯನ್ನು ನೋಡಿ ಆನಂದದಿಂದ ಆಶ್ಚರ್ಯದಿಂದ ಅವನ ಕರುಣೆ ಆಶ್ಚರ್ಯಕರ, ಅವನ ಶಕ್ತಿ ಆಶ್ಚರ್ಯಕರ, ಅವನ ಜ್ಞಾನ ಆಶ್ಚರ್ಯಕರ, ಅವನ ರೂಪ ಆಶ್ಚರ್ಯಕರ, ಅವನ ಎಲ್ಲ ಕೆಲಸಗಳು ಆಶ್ಚರ್ಯಕರ. ಅಂಥ ಆಶ್ಚರ್ಯಕರನಾದ ಭಗವಂತನನ್ನ, ಆಶ್ಚರ್ಯತಮನಾದ ಭಗವಂತನನ್ನ ಎಲ್ಲಾ ಕಡೆ ನೋಡುತ್ತಾ ಆನಂದ ಪರವಶರಾಗಿ ಪ್ರತಿಯೊಬ್ಬ ಜೀವರಾಶಿಯಲ್ಲೂ ಕೂಡ ಇವರು ಉದ್ಧಾರ ಆಗಲಿ, ಯೋಗ್ಯ ಜೀವರಾಶಿಗಳು ಉದ್ಧಾರ ಆಗಲಿ ಉದ್ಧಾರ ಆಗಲಿ ಎಂಬ ಉದ್ದೇಶದಿಂದ ಭಗವಂತನ ಇದು ದೊಡ್ಡ ಯಜ್ಞ ಅಂತ ಭಾವಿಸಿ ಮಾಡತಕ್ಕಂಥ ತತ್ವಾಭಿಮಾನಿಗಳಿದ್ದಾರೆ ಮಹಾನುಭಾವರು. ಅವರೊಳಗಿರತಕ್ಕಂಥ ಭಗವಂತನನ್ನ ಗುರುತಿಸಿ ಅವರವರ ಹೆಸರಿಂದ ಅವರವರೊಳಗೆ ಅವರವರ ಆಕಾರದಿಂದ ಇದ್ದು ಅವರವರ ಗುಣಗಳನ್ನ ಅವರವರಲ್ಲಿ ಪ್ರಕಟ ಮಾಡಿ ತಾನೇ ನಿಂತು ಎಲ್ಲ ವ್ಯಾಪಾರ ಮಾಡಿಸುವ ತತ್ವಾಭಿಮಾನಿಗಳ ಹೆಸರಿಟ್ಟುಕೊಂಡ ಆ ಭಗವಂತನನ್ನ ಗುರುತಿಸಿ ಆಯಾ ಅಧಿಷ್ಠಾನದಲ್ಲಿ ಆಯಾ ಭಗವಂತನ ಮೂರ್ತಿಗಳನ್ನ ಚಿಂತನೆ ಮಾಡುವುದೇ ಸಾಧನೆ. ಚಿಂತನೆ ಮಾಡಿ ಅವರಿಗೆ ಶರಣಾಗತರಾಗಿ ನೀವೇ ನನ್ನ ಸಾಧನೆಯನ್ನ ಮಾಡಿಸಬೇಕು ಅಂತ ಏಕಾಂತದಲ್ಲಿ ಮನಃಪೂರ್ವಕವಾಗಿ ಪ್ರಾರ್ಥನೆ ಸಲ್ಲಿಸಬೇಕೆಂಬುದೇ ಮೊದಲನೆಯ ಪದ್ಯದ ತಾತ್ಪರ್ಯ. ನಂತರ ಎರಡನೆಯ ಪದ್ಯಕ್ಕೆ ಬರ್ತಾ ಇದ್ದಾರೆ. ಜಗದುದರನ ಅತಿ ವಿಮಲ ಗುಣರೂಪಗಳನ್ನು ಆಲೋಚನದಿ ಭಾರತ ನಿಗಮತತಿಗಳತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಡುತ ಮಿಗೆ ಹರುಷದಿಂಪಗಳಿ ಹಿಗ್ಗುವ ತ್ರಿಗುಣ ಮಾನಿ ಮಹಾಲಕುಮಿ ಸಂತೈಸಲನು ದಿನವೂ. ಇಲ್ಲಿ ಹೇಳುತ್ತಾ ಇದ್ದಾರೆ ಭಗವಂತನ್ನ ಸಂಬೋಧನೆ ಮಾಡಿದ್ದು ಯಾವ ರೀತಿಯಲ್ಲಿ, ಜಗದುದರನ ಅಂದು ಇಡೀ ಜಗತ್ತನ್ನೇ ಉದರದಲ್ಲಿ ಧಾರಣೆ ಮಾಡಿದ, ಚೇತನಾ ಚೇತನಾತ್ಮಕವಾದ ಜಗತ್ತನ್ನ ತನ್ನ ಉದರದಲ್ಲಿ ಧಾರಣೆ ಮಾಡಿದನಲ್ಲ ಅಂದ್ರೆ, ಇದು ತಾಮ್ರವರ್ಣಿ ಆಚಾರ್ಯ ಬರೀತಾರೆ, ಅತೀತ ಅನಾಗತ ವರ್ತಮಾನ ಬ್ರಹ್ಮಾಂಡಾನಿ ಭಗವದ್ ಉದರೇ ವರ್ತಂತೆ ಇತ್ಯರ್ಥ ಅಂದ್ರು. ಯಾಕೆ, ಯತ್ ಪ್ರಯಂತಿ ಅಭಿಸಂಬಿಸಂತಿ ಎಂಬ ಶ್ರುತಿಯ ಪ್ರಕಾರ ಈಗ ಹಿಂದೆ ಅನೇಕ ಬ್ರಹ್ಮಾಂಡಗಳು ಹೋದವು, ಈಗ ಇದ್ದ ಬ್ರಹ್ಮಾಂಡಗಳು ನಂತರ ಬ್ರಹ್ಮಾಂಡಗಳು ಎಲ್ಲ ಬ್ರಹ್ಮಾಂಡಗಳನ್ನ ತನ್ನ ಉದರದಲ್ಲಿಟ್ಟುಕೊಂಡಿದ್ದಾನೆ. ಅನಂತಾನಂತ ಕೋಟಿ ಬ್ರಹ್ಮಾಂಡೋದರಸ್ಯ ಹರೇ ಅಂದರೆ ವಿಶೇಷವಾಗಿ ಅನಂತಾನಂತ ಕೋಟಿ ಬ್ರಹ್ಮಾಂಡಗಳನ್ನ ತನ್ನ ಉದರದಲ್ಲಿಟ್ಟುಕೊಂಡ ಸ್ವಾಮಿ. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ, ತವೋದರೇ ವಿಶ್ವಮಿದಂ ಭಾತಿ ನೂನಂ ಸದಾ ಹರೇ ತ್ವತ್ತಃ ಸ್ಥೂಲೋದರ ಕಶ್ಚಿತ್ ನ ಭೂತ ನ ಭವಿಷ್ಯತಿ ಇದು ವಚನಾತ್. ಹೇ ಸ್ವಾಮಿ, ನಿನ್ನ ಹೊಟ್ಟೆಯಲ್ಲಿ ಎಷ್ಟು ಬ್ರಹ್ಮಾಂಡಗಳು ತುಂಬಿವೆಯ, ಇನ್ನಷ್ಟು ದೊಡ್ಡ ಹೊಟ್ಟೆಯಿದ್ದವ ಇನ್ಯಾರೂ ಇಲ್ಲ ಅಂತ ದೇವರನ್ನ ಒಂದು ರೀತಿಯಲ್ಲಿ ತಮಾಷೆ ಮಾಡುತ್ತಾರೆ. ಆ ರೀತಿಯಲ್ಲಿ ಭಗವಂತ ಎಲ್ಲಾ ಜಗತ್ತನ್ನು ಉದರದಲ್ಲಿ ಧಾರಣೆ ಮಾಡಿದವ ಅಂತ ಜಗದುದರಣ ಅತಿ ವಿಮಲ ಗುಣರೂಪಗಳನ್ನು ದೇವರ ಗುಣಗಳನ್ನ ದೇವರ ರೂಪಗಳನ್ನ ಲಕ್ಷ್ಮೀದೇವಿ ಆಲೋಚನೆ ಮಾಡುತ್ತಾಳಂತೆ. ದೇವ ಗುಣಗಳ ಕುರಿತು ರೂಪಗಳ ಕುರಿತು ದೇವರ ಗುಣಗಳು ದೇವರ ರೂಪಗಳು ಯಾವ್ದ್ಯಾವುದು ಅಂದ್ರೆ ಹೇಳ್ತಾರೆ, ಯದಾದೃಶಸ್ಯ ಹರೇಹೇ ಅತಿ ವಿಮಲ ಗುಣರೂಪಗಳನ್ನು ಅಂದರೆ ಅದಕ್ಕೆ ಹೇಳ್ತಾರೆ ಅತಿಶಯೇನ ದುಃಖ ಅಸಂಭಿನ್ನತ್ವೇನ ನಿರ್ದಿಷ್ಟಾಹ ಗುಣಾಹ ಜ್ಞಾನಾನಂದಾದಯ. ಅಂದ್ರೆ ಅತಿ ವಿಮಲ ಅಂದ್ರು, ವಿಮಲ ಅಂದ್ರೆ ಯಾವ ರೀತಿಯಲ್ಲಿ ಅಂದ್ರೆ ಮಲ, ಮಲದಿಂದ ರಹಿತವಾದ್ದು ವಿಮಲ. ಏನು ಮಲ ಗುಣಗಳಲ್ಲಿ ಮಲ ಅಂದರೆ ದುಃಖ ಸೇರಿಕೊಂಡಿರುವುದು, ದುಃಖ ಅಸಂಭಿನ್ನತ್ವೇನ ನಿರ್ದಿಷ್ಟ. ನಮದೆಲ್ಲ ದುಃಖ ಬೆರೆತಂತಹ ಗುಣಗಳು, ಅವನದ್ದು ದುಃಖ ಬೆರೆಯದ ಶುದ್ಧ ಗುಣಗಳು. ಆದ್ದರಿಂದ ನಿರ್ದಿಷ್ಟವಾದ ದುಃಖ ಅಸಂಭಿನ್ನತ್ವೇನ ಅಂದ್ರು. ಇಲ್ಲಿ ಸಂಭಿನ್ನ ಅಂದ್ರೆ ಮಿಶ್ರ, ದುಃಖದಿಂದ ಮಿಶ್ರವಲ್ಲದ ನಿರ್ದಿಷ್ಟವಾದ ಗುಣಗಳು, ನಿರ್ದಿಷ್ಟ ಅಂದ್ರೆ ವಿಶೇಷ ಸ್ವಚ್ಛವಾದ ಗುಣಗಳನ್ನ ಭಗವಂತ ಪಡೆದಿದ್ದಾನೆ. ಗ್ರಂಥವು ಜ್ಞಾನ ಆನಂದ ಮೊದಲಾದವು ಎಲ್ಲ ಭಗವಂತ ಪಡೆದಿದ್ದಾನೆ. ಆದ್ದರಿಂದ ಈ ಗುಣಗಳೆಂಥವು ವಿಮಲ ಅಂದ್ರು. ಆದರೆ ಇಲ್ಲಿ ಅತಿ ವಿಮಲ ಅಂದ್ರು. ಏನಿದು ಅತಿ ವಿಮಲ? ವಿಮಲ ಅಂದ್ರೇನೆ ಮಲಗಳಿಲ್ಲ ಅಂತ. ಅತಿ ವಿಮಲ ಅಂದ್ರೆ ಹಾಗವಾಗೇನಾಗುತ್ತೆ, ವಿಮಲ ಒಂದು ಅತಿ ವಿಮಲ ಒಂದು ಎರಡು ಪ್ರತ್ಯೇಕ ಆಯಿತು. ಹಾಗಾದ್ರೆ ವಿಮಲ ಗುಣಗಳಿರುವವರು ಯಾರು, ಅತಿ ವಿಮಲ ಗುಣಗಳಿರುವವರು ಯಾರು ಅಂತ ಮತ್ತು ಪ್ರಶ್ನೆ ಬರುತ್ತೆ ಅಲ್ಲಿ. ಯಾಕಂದ್ರೆ ಶಬ್ದ ಪ್ರಕಾರ ಹೋಗುತ್ತಲ್ಲ. ಹಾಗಾದರೆ ಈ ಜಗತ್ತಿನಲ್ಲಿ ವಿಮಲವಾದ ಗುಣರೂಪಗಳಿರುವಂಥವಳು ಲಕ್ಷ್ಮೀದೇವಿ. ಆಕೆ ರೂಪ ಗುಣ ಎಲ್ಲವೂ ಕೂಡ ಮಲರಹಿತ. ಆಕೆ ರೂಪ ಆಕೆ ಗುಣ ಕೂಡ ದುಃಖದಿಂದ ಮಿಶ್ರಿತವಲ್ಲ, ದುಃಖದಿಂದ ಮಿಶ್ರಿತವಲ್ಲ. ಅಷ್ಟೇ ಅಲ್ಲ, ಬ್ರಹ್ಮಾದಿ ಋಜುಗಳೇನಿದ್ದಾರೆ ಅವರ ಲಿಂಗದೇಹ ದಗ್ಧ ಪಡದಂತೆ ಸುಟ್ಟ ಬಟ್ಟೆಯಂತಿರುತ್ತೆ. ಆದ್ದರಿಂದ ಅವರಿಗೂ ದುಃಖ ಮಿಶ್ರ ಇಲ್ಲ. ಆದ್ದರಿಂದಲೂ ಕೂಡ ಅವರು ವಿಮಲರೇ, ವಿಮಲ ಗುಣರೂಪಗಳಿರುವಂಥವರೇ. ಹಾಗಾದರೆ ದೇವರು ಅವರೆಲ್ಲ ಒಂದೇ ಆದರಲ್ಲ ಅಂದ್ರೆ, ಅದರಲ್ಲಿ ದೇವರದ್ದು ಅತಿ ವಿಮಲ ಅಂತ. ಅತಿಶಯೇನ ವಿಮಲ, ಅತಿಶಯದಿಂದ ವಿಮಲವಾಗಿದ್ದಾರಂತೆ. ಏನು ಅತಿಶಯ ಅದು ಅಂದ್ರೆ, ದೇವರ ಗುಣಗಳು ಸ್ವತಂತ್ರವಾಗಿ ವಿಮಲ. ಲಕ್ಷ್ಮೀದೇವಿ ಮತ್ತು ಬ್ರಹ್ಮಾದಿ ದೇವತ ಗುಣಗಳು ದೇವರ ಅಧೀನವಾಗಿ ವಿಮಲ. ಇಷ್ಟು ವ್ಯತ್ಯಾಸ. ಅದರಿಂದ ಅತಿಶಯೇನ ವಿಮಲ ಅಂದ್ರು. ಅದರಿಂದ ಅತಿ ವಿಮಲ ಗುಣರೂಪಗಳನ್ನು ದೇವರ ಗುಣಗಳನ್ನ ದೇವರ ರೂಪಗಳನ್ನ ಅದರಲ್ಲಿ ಬಗೆ ಬಗೆಯ ನೂತನವ ಕಾಣುತ್ತಾ ಅಂದ್ರು. ನಾನಾ ರೀತಿಯಾದ ಹೊಸತನ ಕಾಣುತ್ತಾ ಇದ್ದಾಳಂತೆ. ಹೊಸತನ ಕಾಣುವುದು ಅಂದ್ರೆ ಇಲ್ಲದನ್ನ ಕಾಣುವುದಲ್ಲ, ಇದ್ದದ್ದನ್ನೇ ಕಾಣುವುದು. ಆ ದೇವರ ರೂಪದಲ್ಲಿ ದೇವರ ಗುಣಗಳಲ್ಲಿ ಹೊಸ ಹೊಸ ರೀತಿಯಾದ ಗುಣಗಳನ್ನ, ಆ ಗುಣಗಳ ಹೊಸ ಹೊಸ ಮುಖಗಳನ್ನ ನೋಡುತ್ತಾ ಇದ್ದಾಳೆ. ಅದು ನೋಡುವ ಕ್ರಮ ಹೇಗೆ, ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಅಂತ ಹೇಳ್ತಾ ಇದ್ದಾರೆ. ಆಕೆ ನೋಡುವ ರೀತಿಯನ್ನ ಪ್ರಕಾಶ ಸಂಹಿತ ವಾಕ್ಯದಲ್ಲಿ ಉದಾಹರಣೆ ಕೊಡ್ತಾರೆ. ಅಚ್ಛೇದ್ಯ ಅಭೇದ್ಯತ್ವೇನ ಅನಾದಿ ಅನಂತ ಕಾಲೇನ ವಿದ್ಯಮಾನಾನಿ ಛೇದ ಭೇದಾದಿ ದೋಷಗಳಿಲ್ಲದೆ ಅನಾದಿಯಿಂದ ಅನಂತ ಕಾಲದವರೆಗಿರತಕ್ಕಂಥ ದೇವರ ನಾರಾಯಣಾದಿ ಶತರೂಪಾಣಿ ವಿಶ್ವಾದಿ ಸಹಸ್ರಾಣಿ ಅವಿತಾದಿ ಅನಂತ ರೂಪಾಣಿ ದೇವರು ನಾರಾಯಣಾದಿ ನೂರು ರೂಪಗಳು ವಿಶ್ವಾದಿ ಸಹಸ್ರ ರೂಪಗಳು ಅಜಿತಾದಿ ಅನಂತ ರೂಪಗಳು ದೇವರು ಧಾರಣೆ ಮಾಡಿದರೆ ರಮಾಪಿ ತತ್ತತ್ ಭಾರ್ಯಾತ್ವೇನ ಅವತೀರ್ಯ ರಮಾದೇವಿ ಕೂಡ ಆಯಾ ಭಗವದ್ ರೂಪಗಳ ಜೊತೆಗೆ ಅಲ್ಲಲ್ಲೇ ಹೆಂಡತಿಯಾಗಿ ಒಂದೊಂದು ರೂಪ ಧಾರಣೆ ಮಾಡಿಕೊಂಡು ತಾನು ಅವತಾರ ಮಾಡಿದ್ದಂತೆ ಅವತೀರ್ಯ ತತ್ತದ್ರೂಪ ಗುಣಾನ್ ವಿಶೇಷವಾಗಿ ಆಯಾ ರೂಪಗಳನ್ನ ಆಯಾ ಏನೇನು ಒಂದೊಂದು ರೂಪ ಭಗವಂತ ತಗೊಂಡ ಆಯಾ ರೂಪಗಳು ಆಯಾ ರೂಪದ ಗುಣಗಳು ಎಣಿಸಲಿಕ್ಕೆ ಒಂದೊಂದು ರೂಪ ತಗೊಂಡು ಒಂದೊಂದು ರೂಪದ ಪಕ್ಕದಾನೆ ಕೂತ್ಲು ಕೂತು ವಿಶೇಷವಾಗಿ ಚಿಂತನೆ ಮಾಡುತ್ತಾ ಇದ್ದಾಳಂತೆ. ಪಾಪ ಆಕೆಗೆ ಬೇರೆ ಕೆಲಸವೇ ಇಲ್ಲ, ಇದೇ ಕೆಲಸ. ಯಾವಾಗಲೂ ದೇವರ ಮುಂದೆ ಕೂತಿರ್ತಾಳೆ, ಆತ ಎಷ್ಟು ರೂಪ ತಗೊಂಡಿರ್ತಾನೋ ಅಷ್ಟು ರೂಪದಿಂದ ತಾನೂ ಕೂತು ಒಂದೊಂದು ರೂಪದ್ದು ಕೂಡ ಆ ರೂಪದ ಹೊಸ ಹೊಸತನ ಆ ರೂಪಗಳಲ್ಲಿ ದೇವರು ಪ್ರಕಟ ಮಾಡುವ ಗುಣಗಳು ಆ ಗುಣಗಳ ಹೊಸ ಹೊಸ ಮುಖ ಇದು ಆಲೋಚನೆ ಮಾಡುತ್ತಾ ಕೂತ ಆಕೆಗೆ ದಿಕ್ಕೇ ತೋಚ್ತಾ ಇಲ್ಲ ಅಂತ ಹೇಳ್ತಾರೆ. ನಿರಂತರ ಧ್ಯಾನೇನಾಪಿ ಚಿಂತಯಂತಿ ಸಾ ರಮಾ ತತ್ತದ್ಗುಣಾನಾಂ ಅಂತಂ ನ ಪ್ರಾಪ. ನಿರಂತರ ಎಡಬಿಡದೆ ಏಕಾಗ್ರ ಧ್ಯಾನದಿಂದ ಆ ಭಗವಂತನ ರೂಪಗಳನ್ನ ಭಗವಂತನ ಗುಣಗಳನ್ನ ಏಕಪ್ರಕಾರವಾಗಿ ಚಿಂತನೆ ಮಾಡುತ್ತಾ ಇದ್ರು ಕೂಡ ಅದರ ಅಂತ್ಯವನ್ನ ಕಾಣತಾ ಇಲ್ಲ ಅಂತ. ಹೇಗೆ ನಮ್ಮ ದೀಪಾವಳಿಯಲ್ಲಿ ಪಟಾಕಿ ತರ್ತಾರೆ, ಅದರಲ್ಲಿ ಬಿರುಸುವಂತಿರುತ್ತೆ, ಅದನ್ನು ಹಚ್ಚಿದ ಕೂಡಲೇ ಸರಸರಸರಸರಣೆ ಮೇಲಕ್ಕೆ ಬರ್ತಾ ಇರುತ್ತೆ. ಹಾಗೆ ಆಕೆ ದೇವರ ಗುಣಗಳನ್ನ ದೇವರ ರೂಪವನ್ನ ಎಣಿಸಲಿಕ್ಕೆ ನೋಡಿದಾಗ ಭಗವಂತನ ರೂಪಗಳು ಭಗವಂತನ ಗುಣಗಳು ಸರಸರಸರನೆ ಬರುತ್ತಾ ಇವೆ. ಆಕೆ ಎಷ್ಟು ವೇಗ ಎಣಿಸಲಿಕ್ಕೆ ನೋಡುತ್ತಾಳೆ ಅಷ್ಟೂ ವೇಗದಿಂದ ಬರ್ತಾ ಇವೆ, ಇನ್ನಷ್ಟು ವೇಗದಿಂದ ಕೈ ಚೆಲ್ಲಿ ಕೊಡುತ್ತಾ ಇದ್ದಾಳೆ. ಒಂದು ವೇಳೆ ನಮಗೆ ಯಾರಾದರೂ ಆ ಬೀಸು ಮುಂದಿಟ್ಟು ನಾವಿವಾಗ ಅದನ್ನ ಅಂಟಿಸಿದಾಗ ಅದರಲ್ಲಿ ಎಷ್ಟು ಕಣಗಳು ಬರುತ್ತೆ ಎಣಿಸಿ ಹೇಳಿ ಅಂತ ನಮ್ಗೆ ಆಗುತ್ತಾ ಸಾಧ್ಯನೇ ಇಲ್ಲ. ನಾವು ಎಣಿಸೋದ್ರೊಳಗೆ ಎಲ್ಲ ಬಂದು ಮುಗಿದೋಗಿರುತ್ತೆ. ಆ ತರ ಲಕ್ಷ್ಮೀ ದೇವಿಯ ಮುಂದೆ ಭಗವಂತನ ರೂಪಗಳು ಸರಸರ ಸರಣೆ ವಿಚಿತ್ರ ವಿಚಿತ್ರ ರೂಪಗಳು ಬರುತ್ತಾ ಇದ್ರೆ ಆಶ್ಚರ್ಯದಿಂದ ನೋಡುತ್ತಾ ಇನ್ನೊಂದು ಕಡೆ ದುಃಖ ಪಡ್ತಾಳಂತೆ. ಅಯ್ಯೋ ಒಂದೊಂದು ರೂಪ ಅಪರೂಪ, ಇಂಥ ರೂಪಗಳು ಲೆಕ್ಕವಿಲ್ಲದೆ ಬರ್ತಾ ಇವೆ, ಸರಸರಣೆ ಬಂದು ಅದೃಶ್ಯವೂ ಆಗ್ತಾ ಇವೆ. ಅದರಿಂದ ಇಂಥ ರೂಪಗಳನ್ನ ಒಂದೊಂದಕ್ಕೂ ಷೋಡಶೋಪಚಾರ ಪೂಜಾ ಮಾಡಬೇಕು. ಆದರೆ ಎಲ್ಲಿ ಬಿಡುವಿಲ್ಲ, ಒಂದೊಂದು ಬಂದು ಹಾರಿ ಹೋಗ್ತಾ ಇವೆ. ಲಕ್ಷ್ಮೀ ದೇವಿಯ ತಾಕತ್ತನ್ನೇ ಪ್ರಶ್ನೆ ಮಾಡುವಂತಹ ರೀತಿಯಲ್ಲಿ ಹೊರಟು ಹೋಗ್ತಾ ಇವೆ. ಆಗ ಆಕೆ ಚುಟುಕ ಆದ ರೀತಿಯಲ್ಲಿ ಪೂಜೆ ಮಾಡಿದ್ದಂತೆ ಹೇಗೆ ಮಾಡಿದ್ಲು ಅಂದ್ರೆ ಆಚಾರ್ಯ ಹೇಳ್ತಾರೆ, ಇಂದಿರಾ ಚಂಚಲ ಅಪಾಂಗ ನೀರಾಜಿತಂ. ಆ ತನ್ನ ಕಣ್ಣು ಆಕೆ ಕಣ್ಣೆಂಥದ್ದು ಅಂದರೆ ಚಂಚಲ ಅಲ್ಲೇ ಅಲ್ಲ, ನಿಶ್ಚಲವಾದ ಕಣ್ಣು, ನಿಶ್ಚಲವಾದ ಕಣ್ಣು. ನಮ್ಮ ಕಣ್ಣು ಚಂಚಲ, ಏನು ಕಂಡ್ರೂ ಅಲ್ಲಿ ಓಡಾಡ್ತಾ ಇರುತ್ತೆ, ಏನು ಯಾರನ್ನ ಕಂಡ್ರೂ ಓಡಾಡ್ತಾ ಇರುತ್ತೆ, ಏನು ಕಂಡ್ರೂ ಓಡಾಡ್ತಾ ಇರುತ್ತೆ. ಕಣ್ಣು ಆಚೆ ಈಚೆ ಆಚೆ ಈಚೆ ಮಾಡಿ ಅದಕ್ಕೆ ನಾಲ್ಕು ಕನ್ನಡಕ ಹಾಕೊಂಡಿರ್ತೇವೆ. ಆದರೆ ಆಕೆ ಕಣ್ಣು ಯಾವುದನ್ನು ನೋಡಲ್ಲ, ನಿಶ್ಚಲ. ಆದರೆ ದೇವರ ರೂಪಗಳನ್ನು ನೋಡುವಾಗ, ಇಂಥ ವಿಚಿತ್ರ ವಿಚಿತ್ರ ದೇವರ ರೂಪಗಳನ್ನು ನೋಡುವಾಗ ಆಕೆ ಕಣ್ಣು ಚಂಚಲ ಚಂಚಲ ಆಗಿಬಿಡುತ್ತಂತೆ. ದೀಪ ಹೇಗಿರುತ್ತೆ ಅದು ಚಂಚಲ ಅಲುಗಾಡ್ತಾ ಇರುತ್ತೆ. ಅದೇ ತರ ತನ್ನ ಎರಡು ಕಣ್ಣನ್ನೇ ದೀಪಗಳನ್ನಾಗಿ ಮಾಡಿ ಪ್ರತಿಯೊಂದು ರೂಪಕ್ಕೂ ಆ ಕಣ್ಣಿಂದ ನೋಟವನ್ನೇ ಆರತಿಯಾಗಿ ಮಾಡಿ ದೇವರನ್ನ ಕಳಿಸಿಕೊಡತಾ ಇದ್ದಾಳೆ. ಆ ರೀತಿಯಾಗಿ ಸತತ ಆನಂದ ಉದ್ರೇಕದಿಂದ ಹರ್ಷೋದ್ರೇಕದಿಂದ ರೋಮಾಂಚನದಿಂದ ಕಣ್ಣಲ್ಲಿ ನೀರು ಧಾರಣೆ ಮಾಡಿ ಅಪ್ಪ ಇಂಥ ಭಗವಂತ ಅಂತ ಅವನ ಗುಣಗಳನ್ನ ಆಲೋಚನೆ ಮಾಡೋದರಲ್ಲೇ ಈಕೆ ಆನಂದ ಪಡುತ್ತಾ ಇದ್ದಾಳೆ ಎಂಬುದನ್ನು ಹೇಳ್ತಾರೆ. ಆಗ ನಮಗೆ ಬರುತ್ತೆ, ಆಕೆ ಹೇಗಿದ್ರೆ ನಮಗೇನ್ರಿ, ನಾವಂತೂ ಟಿವಿ ನೋಡ್ತಾ ಹಾಗೆ ಕಾಲ ಕಳೆತೇವೆ, ಆಕೆ ಹೇಗಿದ್ರೆ ನಮ್ದೇನಾಗುತ್ತೆ ಅಂತ ಹೇಳಿದ್ರೆ ನಾವು ಆನಂದ ಪಡಲಿಕ್ಕೆ ಹೋಗುವವರೇ. ಆದರೆ ಆ ಆನಂದ ಬರಬೇಕಾದರೆ ಆ ಆನಂದ ಕೊಡುವವಳು ಆಕೆ. ದೇವರ ವಿಚಿತ್ರ ರೂಪಗಳನ್ನ ನಮ್ಮ ನಮ್ಮ ಯೋಗ್ಯತಾನುಸಾರ, ಆಕೆ ದೊಡ್ಡ ಪರ್ವತದಷ್ಟಾದ್ರೆ ನಾವು ಉದ್ಧರಣೆ ಅಷ್ಟು, ನಾವು ಎಷ್ಟು ಹಿಡಿಯುತ್ತೋ ಅಷ್ಟು, ಅಷ್ಟಾದರೂ ದೇವರ ಚಿಂತನೆ ಮಾಡಿ ಆನಂದದಿಂದ ನಾವು ಸುಖಿಸಬೇಕಾದರೆ ಆಕೆಯ ಗುಣಗಳ ಚಿಂತನೆ ಮಾಡಬೇಕು. ದೇವರ ಗುಣಗಳನ್ನ, ದೇವರ ರೂಪಗಳನ್ನ ಈ ತರ ಚಿಂತನೆ ಮಾಡುವ ಲಕ್ಷ್ಮೀದೇವಿಯ ಗುಣಗಳನ್ನು ನಾವು ಚಿಂತನೆ ಮಾಡಿದರೆ ನಮಗೂ ಆಕೆ ಆ ರೀತಿಯಾದ ಗುಣ ಕರುಣೆ ಮಾಡುತ್ತಾಳೆ. ಇಲ್ಲಿ ಪ್ರಧಾನವಾಗಿ ಈ ಗುಣ ರೂಪ ಚಿಂತನೆ ಅಂತ ಬರ್ತಾ ಇದೆ. ನಾವು ಬರೀ ಬಾಯಿಂದ ಗುಣ 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 ಅಂತ ಒದ್ದಾಡ್ತಾ ಇರ್ತೇವೆ, ಆ ರಹಸ್ಯವೇ ಗೊತ್ತಿರಲ್ಲ. ಬರೀ ಅನಂತ ಗುಣ, ಅನಂತ ಕೋಟಿ ಗುಣಗಳಿವೆ, ಗುಣ ಗುಣ ಅಂತ. ಆದರೆ ಆ ಗುಣ ಚಿಂತನೆಯ ರಹಸ್ಯ ಏನು, ನಮಗೆ ಬರುವ ಪ್ರಾಫಿಟ್ ಏನು, ಅದರ ರಹಸ್ಯ ತಿಳ್ಕೊಳ್ಳದೆ ಬರೀ ಒದ್ದಾಡಿದರೆ ಏನೂ ಉಪಯೋಗವಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ನಾವು ಯಾವ ಪ್ಲಾಟ್ಫಾರ್ಮ್ ಹೋದ್ರೂ, ಯಾವ ಏನು ಸ್ಟೇಜ್ ಹೋದ್ರೂ ಕೂಡ ಪ್ರವಚನದ್ದು, ಒಂದು 10 ಜನ ಪಂಡಿತರು ಬಂದರು, 100 ಜನ ಪಂಡಿತರು ಬಂದರು, ಒಂದು 100 ಜನ ಸ್ವಾಮಿಗಳು ಬಂದರು, ಅವರ ಬಾಯಿಯಿಂದ ಬರುವುದು ಎರಡೇ ಮಾತು. ಏನದು? ದೇವರು ಗುಣಪೂರ್ಣ ದೋಷರಹಿತ, ಗುಣಪೂರ್ಣ ದೋಷರಹಿತ ಅಂತ ಕೇಳಿ ಕೇಳಿ ಸಾಕಾಯ್ತಲ್ವೋ? ಯಾಕೆಂದ್ರೆ ದೇವರು ಏನಾದ್ರೆ ನಮಗೇನ್ರಿ, ಒಂದೇ ಹೇಳ್ತಾರೆ, ಯಾರ ಬಾಯಿ ತೆಗೆದ್ರು ಗುಣಪೂರ್ಣ ದೋಷರಹಿತ, ಗುಣಪೂರ್ಣ ದೋಷರಹಿತ ಅಂತ. ಆವಾಗ ಹೇಳಿದ್ರು ದೇವರ ಗುಣಪೂರ್ಣ ಅಂದ್ರೆ ನಮಗೆ ಗುಣಗಳು ಬರುತ್ತೆ, ದೋಷರಹಿತ ಅಂದ್ರೆ ನಮ್ಮ ದೋಷಗಳು ಹೋಗುತ್ತೆ ಅಂದ್ರು. ಹೌದಾ, ಸರಿ, ಸ್ವಲ್ಪ ಗೊತ್ತಾಯಿತು. ಆದರೆ ದೇವರನ್ನ ಗುಣಪೂರ್ಣ ಅಂತ ಚಿಂತನೆ ಮಾಡಿದರೆ ನಮ್ಮಲ್ಲಿ ಗುಣಗಳು ಯಾಕೆ ಬರಬೇಕು? ದೇವರನ್ನ ದೋಷರಹಿತ ಅಂತ ಚಿಂತನೆ ಮಾಡಿದರೆ ನಮ್ಮಲ್ಲಿ ದೋಷಗಳು ಹೇಗೆ ಹೋಗುತ್ತೆ, ನಮ್ಮಲ್ಲಿ ಗುಣಗಳು ಹೇಗೆ ಬರುತ್ತವೆ? ಒಳಗೆ ಮೆಕ್ಯಾನಿಸಂ ಗೊತ್ತಾ? ಅದು ತಿಳ್ಕೋಬೇಕು. ಅದು ತಿಳಿದ್ರೆ ನಾವಾಗಿ ಓಡುತ್ತೇವೆ. ಅದನ್ನು ಹೇಳ್ತಾ ಇದ್ದಾರೆ. ಈಗ ಕನ್ನಡಿ ಮುಂದೆ ನಾವು ನಿಂತಿದ್ದೇವೆ. ಕನ್ನಡಿ ಮುಂದೆ ನಿಂತ ನಾವು ಮೈ ಮೇಲೆ ಒಂದು ಆಭರಣ ಹಾಕಲಿಲ್ಲ. ಪೆಟ್ಟಿಗೆ ತುಂಬಾ ಆಭರಣ ಇದೆ, ಪೆಟ್ಟಿಗೆ ತುಂಬಾ ಒಡವೆ ಇದೆ. ನಮ್ಮ ಹೆಣ್ಮಕ್ಕಳೆಲ್ಲ ಹಾಗೆ ಮಾಡ್ತಾರಲ್ಲ, ಪೆಟ್ಟಿಗೆ ತುಂಬಾ ಆಭರಣ ಇರುತ್ತೆ, ಏನೋ ಒಂದು ಇಟ್ಕೊಂಡಿರ್ತಾರೆ. ಆದರೆ ದಿನಾಗ ಹಾಕೊಳ್ಳೋದು ಏನು ಹಾಕೊಳ್ಳಲ್ಲ. ಅದೇ ತರ ದೇವರು ಆತನ ಮೈ ತುಂಬ ಗುಣಗಳೇ, ಒಳ್ಳೆ 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 ಗುಣಗಳಿವೆ. ಆ ಭಗವಂತ ನಾವು ಕನ್ನಡಿ ಮುಂದೆ ನಿಂತು ಏನೂ ಹಾಕೊಳ್ಳದೆ ನಿಂತರೆ ನಮ್ಮ ಪ್ರತಿಬಿಂಬ ಹೇಗಿರುತ್ತೆ? ಅದು ಹಾಗೆ ಬೋಳಾಗಿರುತ್ತೆ. ನಾವು ಒಂದು 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 ಆಭರಣ ಹಾಕೊಳ್ತಾ ಇದ್ರೆ ಅದರ ಕಂಠದಲ್ಲೂ ಒಂದು 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 ಆಭರಣ ಕಂಡು ಸುಂದರವಾಗಿ ಕಾಣಲಿಕ್ಕೆ ಶುರು ಮಾಡುತ್ತೆ. ಹಾಗೆ ನಮಗೆ ಬಿಂಬ ದೇವ, ದೇವರ ಪ್ರತಿಬಿಂಬರು ನಾವು. ಈಗ ನಮ್ಮ ಬಿಂಬಮೂರ್ತಿ ಏನಿದ್ದಾನಲ್ಲ, ಅವನ ಮೈ ತುಂಬ ಗುಣಗಳೆಂಬ ಆಭರಣಗಳೇ. ಆದರೆ ಅವನೇನ್ ಮಾಡುತ್ತಾ ಇದ್ದಾನೆ, ನಮ್ಮ ಹೆಣ್ಮಕ್ಳ ತರ ಆ ಎಲ್ಲಾ ಆಭರಣಗಳನ್ನ ಹಾಕೊಳ್ತಾ ಇಲ್ಲ, ಒಳಗೆ ಬಚ್ಚಿಟ್ಕೊಂಡಿದ್ದಾನೆ. ನಮ್ಮವ್ರ ಪೆಟ್ಟಿಗೆಯಲ್ಲಿ ಇಟ್ಕೊಂಡ್ರೆ ತನ್ನೊಳಗೆ ಇಟ್ಕೊಳ್ತಾ ಇದ್ದಾನೆ, ಪ್ರಕಟ ಮಾಡುತ್ತಾ ಇಲ್ಲ. ಎಲ್ಲಾ ಆಭರಣಗಳು ಒಳಗಿಟ್ಟು ಬೀಗ ಹಾಕಿ ಬೋವಳಾಗಿ ನಿಂತಿದ್ದಾನೆ. ಅದಕ್ಕೆ ನಮ್ಮಲ್ಲಿ ಆತ ಎಲ್ಲಾ ಗುಣಗಳು ಬಚ್ಚಿಟ್ಟುಕೊಂಡದ್ದರಿಂದ ನಮ್ಮಲ್ಲಿ ಯಾವ ಗುಣ ಕಾಣುತ್ತಾ ಇಲ್ಲ, ಎಲ್ಲ ಹಾಗೇ ಇವೆ. ಅದಕ್ಕೆ ದೇವರನ್ನ ಚಿಂತನೆ ಮಾಡಬೇಕಂತೆ. ಹೇ ಸ್ವಾಮಿ, ನೀನು ಗುಣಪೂರ್ಣ. ಗುಣಪೂರ್ಣ ಅಂದ ಅರ್ಥ ಏನು? ಮಹಾರಾಯ, ಈ ಜನ್ಮದಲ್ಲಿ ನನಗೆ ಸಾಧನೆ ಆಗಬೇಕಯ್ಯ. ಸಾಧನೆ ಆಗಬೇಕಾದರೆ ಒಳ್ಳೆ ಒಳ್ಳೆ ಗುಣಗಳು ನನ್ನಲ್ಲಿ ಬೇಕು, ಒಳ್ಳೆ ಒಳ್ಳೆ ಗುಣಗಳು ಬೇಕು. ಆ ಗುಣಗಳು ಬಂದರೆ ನನ್ನ ಸಾಧನೆ ಆಗುತ್ತೆ. ದೃಷ್ಟಾಂತ, ಏಕಾದಶಿ ಉಪವಾಸ ಮಾಡಬೇಕು, ಸಾಧನೆ. ಆದರೆ ಉಪವಾಸ ಮಾಡೋ ಕಾಲಕ್ಕೆ ಹಸಿಯತ್ತೆ, ತೊಲಿಸುತ್ತೆ, ಏನೇನೋ ಆಗ್ಲಿಕ್ಕೆ ಶುರು ಆಗುತ್ತೆ. ಪಕ್ಕದಲ್ಲಿ ಅದಕ್ಕೆ ತಕ್ಕಂತೆ ಅವಾಗೆ ಪಕ್ಕ ಮನೆಯವರು ಎಲ್ಲರೂ ಕೂಡ ಒಳ್ಳೆ ಒಳ್ಳೆ ಐಟಮ್ಸ್ ಮಾಡಿಕೊಂಡು ಒಳ್ಳೆ ಸುಗಂಧ ಬರ್ತಾ ಇರುತ್ತೆ, ಅದನ್ನು ಅವಾಯ್ಡ್ ಮಾಡಲಿಕ್ಕಿಲ್ಲ, ಗಾಳಿಯಿಂದ ಬಂದೇ ಬರ್ತಾ ಇರುತ್ತೆ. ಇಟ್ಟು ಹೊಟ್ಟೆಗೆ ಹಸಿವೆ, ಒಳ್ಳೆ ವಾಸನೆ, ಇನ್ನ ಪಕ್ಕದಲ್ಲಿ ನಮ್ಮವರೇ ಉಪವಾಸ ಕೈಲಾಗಲ್ಲ ಅಂತ ಸರಿ ಬಾರಿಸ್ತಾ ಇರ್ತಾರೆ. ಅವರನ್ನು ನೋಡಿದಾಗ ಸರಿ ಇವತ್ತಿಗೆ ಏಕಾಸಿ ಬಿಡೋಣ ಅಂತ ಸಂಕಲ್ಪವೂ ಬರ್ತಾ ಇರುತ್ತೆ. ಇಷ್ಟೆಲ್ಲ ವಾತಾವರಣ ಮಧ್ಯ ನಾವು ಏಕಾದಶಿ ಪೂರ್ಣ ಮಾಡಬೇಕು ಅಂತ ಹೇಳಿದರೆ ಅವ ನಮಗಿರಬೇಕಾಗಿದ್ದೇನು? ಸಹನ ಶಕ್ತಿ. ಏನಪ್ಪ ವಿಶೇಷವಾಗಿ? ಅದು ಏನೇ ಆಗ್ಲಿ ಮಾಡುತ್ತೇನೆ ಎಂಬ ದೀಕ್ಷಾ ಬರಬೇಕು, ಸಹನ ಶಕ್ತಿ ಇರಬೇಕು. ಅಂದ್ರೆ ಅದೊಂದು ಗುಣ ಅಲ್ವೋ? ಅಂದರೆ ಏನೇ ಪರಿಸ್ಥಿತಿ ಬಂದರೂ ಬಿಡಲ್ಲ ಎಂಬ ದೀಕ್ಷಾ ಹಿಡಿದುವಲ್ಲ, ಅದೊಂದು ಗುಣ. ಅದರಿಂದ ಏಕಾದಶಿ ಆಗುತ್ತೆ, ಪೂರ್ಣ ಆಗುತ್ತೆ. ಅದಿಲ್ಲ ಏಕಾದಶಿ ಆಗಲ್ಲ, ಏನೂ ಆಗಲ್ಲ. ಅದರಿಂದ ಇಂಥ ಗುಣಗಳು ಒಂದ, ಎರಡ, ಮೂರ, ನಾಲ್ಕ, ಬೇಕಾದಷ್ಟು ಬೇಕು ಸಾಧನೆ ಆಗ್ಬೇಕಾದ್ರೆ. ಪೂಜೆ ಕೂತಿದ್ವು, ಪೂಜೆ ಕೂತಾಗ ಮಡಿಯಲ್ಲೇ ಇರ್ತೇವೆ, ಆದರೆ ಸಿಟ್ಟು ಬರುತ್ತೆ. ಹೇಳ್ತಾರೆ, ಆ ಬಟ್ಟೆ ಮುಟ್ಟರೆ, ಇದು ಮುಟ್ಟಿದ್ರೆ, ಅದು ಮುಟ್ಟಿದ್ರೆ ಮೈಲಿಗೆ ಆಯಿತು ಅಂತ ಸ್ನಾನ ಮಾಡ್ಕೊಂಡು ಬರ್ತೇವೆ. ಸಿಟ್ಟು ಬಂದ್ರೆ ಸ್ನಾನವೇ ಮಾಡಲ್ಲ, ಸಿಟ್ಟು ಬಂದ್ರೆ ಶುದ್ಧ ಮೈಲಿಗೆ, ಅದನ್ನ ಹೇಳ್ತಾ ಇದ್ದಾರೆ. ಆ ಸಿಟ್ಟು ಬಂದ್ರೆ ಇಡೀ ಪೂಜೆಯೆಲ್ಲ ಮೈಲಿಗೆ ಆಯಿತು. ಅದ ಕಾರಣ, ಅದು ಏನೇ ವಾತಾವರಣ ಬರಲಿ, ಪೂಜಾ ಕಾಲಕ್ಕೆ ಸಿಟ್ಟು ಬಾರದೇ ಇದ್ರೆ, ಶಾಂತರಾಗಿದ್ರೆ ನಮ್ಮ ಪೂಜಾ ಸಾಂಗವಾಗಿ ನಡೆಯುತ್ತೆ. ಇದೊಂದು ಗುಣ. ಸಿಟ್ಟು ಬಂದರೆ ಅದನ್ನ ಸಿಟ್ಟು ಬಾರದಂತೆ ತಡೆಯುವಂತಹ ಗುಣ. ಇಷ್ಟು ಒಂದಲ್ಲ, ಎರಡಲ್ಲ, ಅನಂತುಂಬ ಗುಣಗಳು ಬೇಕು ಸಾಧನೆ ಮಾಡಬೇಕಾದ್ರೆ. ಗುರುಗಳ ಹತ್ರ ಹೋಗಬೇಕು, ಗುರುಗಳಿಂದ ಉಪದೇಶ ಪಡೆಯಬೇಕು. ಗುರುಗಳಿಂದ ಉಪದೇಶ ಪಡೆಯಬೇಕಾದರೆ ಅಲ್ಲಿ ಅರಣ್ಯಕಾಚಾರ್ಯ ಹೇಳ್ತಾರೆ, ನಮ್ಮ ಕರ್ಮಾನುಸಾರ ಗುರುಗಳು ಸಿಟ್ಟಾಗೋದಾದ್ರೆ, ನಮ್ಮ ಮೇಲೆ ಉರಿದು ಬೀಳೋದಾದ್ರೆ ನಾವು ಸುಮ್ಮನೆ ಇರಬೇಕು, ಅವರೇನು ಮಾಡಿದ್ರು ಸಹಿಸಬೇಕು. ಯಾಕೆ? ನಮ್ಮ ಉದ್ಧಾರಕ್ಕಾಗಿ ಭಗವಂತ ಅಲ್ಲಿ ಹಾಗೆ ಪ್ರಕಟ ಮಾಡ್ತಾ ಇರ್ತಾನೆ ಅಂತ. ಅಲ್ಲಿ ನೋಡಿದ್ರೆ ಗುರುಗಳು ಉರಿದು ಬೀಳ್ತಾ ಇರ್ತಾರೆ ಯಾವುದೋ ಕಾರಣಕ್ಕೆ. ನಮಗೆ ನೋಡಿದ್ರೆ ಸಹನ ಶಕ್ತಿ ಇರಲ್ಲ, ಯಾಕ್ರಿ ಇಷ್ಟು ಸಿಟ್ಟು ಹಾಕ್ತಾರೆ ಅಂತ. ಈ ಗುರುಗಳು ಬೇಡ, ಇವ್ರು ಸೇವಾ ಬೇಡ ಅಂತ ಎದ್ದುಕೊಂಡು ಹೋಗ್ತೇವೆ. ಹೋಗ್ಬಾರ್ದು. ಭಗವಂತ ಈ ತರ ಕೊಡ್ತಾ ಇದ್ದಾನೆ ಪರೀಕ್ಷೆ, ಅವನೇ ಗೆಲ್ಲಿಸ್ತಾನೆ ಅಂತ ಸಹನದಿಂದ, ಸಂತೋಷದಿಂದ ಅವರು ಏನಂದ್ರೂ ಸ್ವೀಕಾರ ಮಾಡುವ ತಾಕತ್ತು ಬಂದರೇನೆ ನಾವು ಪಾಸಾಗ್ತೇವೆ ಈ ಸಾಧನೆಯನ್ನು. ಇದೊಂದು ಗುಣ ಅಲ್ವೋ? ಈ ತರ ನಮ್ಮಲ್ಲಿ ಗುಣಗಳು ಇಲ್ಲವೇ ಇಲ್ಲ. ಇದು ಬರಬೇಕು ಅಂದ್ರೆ ದೇವರನ್ನ ನೀನು ಗುಣಪೂರ್ಣ ಅಂದರೆ, ಈ ಜನ್ಮದಲ್ಲಿ ನನಗೆ ಯಾವ ಯಾವ ಒಳ್ಳೆ ಒಳ್ಳೆ ಗುಣಗಳು ಬಂದು ಸಾಧನೆ ಪೂರ್ಣ ಆಗಬೇಕೋ, ಈ ಕೊಟ್ಟ ಈ ಜನ್ಮ ಸಾರ್ಥಕ ಆಗಬೇಕೋ, ಅಷ್ಟೆಲ್ಲ ಗುಣಗಳನ್ನು ನನ್ನಲ್ಲಿ ಪ್ರಕಟ ಮಾಡು. ಅಂದ್ರೆ ಅರ್ಥ ಏನು? ನನ್ನಲ್ಲಿ ಇಂಥ ಗುಣಗಳು ಪ್ರಕಟ ಆಗಬೇಕಾದರೆ ಆ ಗುಣಗಳ ಹೆಸರಿಟ್ಟುಕೊಂಡ ಅಂಥ ನಿನ್ನ ಗುಣಗಳು ನೀನು ಹೊರಕ್ಕೆ ತೆಗೆಯಬೇಕು. ನಿನ್ನ ಪೆಟ್ಟಿಗಿನ ಆಭರಣಗಳು, ನಿನ್ನಿಂದ ಆ ಗುಣಗಳನ್ನು ನೀನು ಪ್ರಕಟ ಮಾಡಿದರೆ ನಿನ್ನೊಳಗೆ ಆ ಕರಡಿಯಲ್ಲಿ ಕಾಣಿಸುವ ಪ್ರತಿಬಿಂಬ ನಾನು. ನೀನು ಯಾವ ಗುಣ ಪ್ರಕಟ ಮಾಡುತ್ತೀಯ ನನ್ನಲ್ಲೂ ಅದೇ ಗುಣಗಳು ಪ್ರಕಟ ಆಗ್ತಾ ಆಗ್ತಾ ಹೋಗುತ್ತೆ. ಆದ್ದರಿಂದ ದೇವರನ್ನ ಗುಣಪೂರ್ಣ ಅಂತ ಚಿಂತನೆ ಮಾಡುವುದರಲ್ಲಿ ಅರ್ಥ ಏನು? ಬರೀ ಅವನು ಗುಣಪೂರ್ಣ ಅಂತ ಅರ್ಥ ಅಲ್ಲ, ನಿನ್ನಲ್ಲಿ ಗುಣಗಳು ತುಂಬಾ ಇವೆ, ಯಾವುದು ನನ್ನಲ್ಲಿ ಪ್ರಕಟ ಮಾಡಬೇಕೋ ಅದಕ್ಕೆ ತಕ್ಕಂತ ನಿನ್ನ ಗುಣಗಳು ನಿನ್ನಿಂದ ಹೊರಗೆ ತೆಗೆಯಪ್ಪ ಎಂಬ ಅಪ್ಲಿಕೇಶನ್. ಗುಣಪೂರ್ಣ ಗುಣಪೂರ್ಣ ಅಂದರೆ ಸರಿ, ದೇವ ತನ್ನ ರೂಪದಲ್ಲಿ ಆ ಗುಣಗಳು ಹೊರಗೆ ಎಂಬೋಸ್ ಮಾಡಿದಂತೆ ಹೊರಗೆ ತೆಗೆದ. ಇಲ್ಲಿ ನಮ್ಮಲ್ಲಿ ಗುಣಗಳು ಪ್ರಕಟ ಹೇಗಾಗುತ್ತೆ ಅಂದರೆ ಸ್ವಲ್ಪ ಆಳಕ್ಕೆ ಹೋಗ್ಲೇಬೇಕಾದ ವಿಚಾರ. ಎಷ್ಟು ಕಾಲ ಹೇಳಿ ಎಲ್ಲ ಮೇಲೆ 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 ತಿಳ್ಕೊಂತ ಹೋದ್ರೆ ತಪ್ಪೆ ಅಂತ ಹಾಗೆ ಹರ್ತಾ ಇರಬೇಕು. ಚೂರು ಒಳಗೆ ಹೋಗ್ಬೇಕು, ಒಳಗೆ ಹೋದ್ರೇನೆ ರುಚಿ ಅಂತ. ಹಾಗಾದ್ರೆ ಚೂರು ಒಳಗೆ ಹೋಗೋಣ. ಜೀವ ಏನಿರ್ತಾನಲ್ಲ, ಜೀವನಲ್ಲಿ ಗುಣಗಳೇನಿರುತ್ತೆ, ಆ ಗುಣಗಳು ಸ್ವರೂಪಕ್ಕೆ ಹತ್ತಿದ ಗುಣಗಳು. ಆ ಗುಣಗಳು ಈ ಸಂಸಾರಾವಸ್ಥೆಯಲ್ಲಿ ಪ್ರಕಟ ಆಗಲ್ಲ. ಮತ್ತೆ ಈ ಸಂಸಾರದಲ್ಲಿ, ಸಂಸಾರಾವಸ್ಥೆಯಲ್ಲಿ ಸ್ಥೂಲ ಶರೀರವನ್ನ ಧಾರಣೆ ಮಾಡಿದಾಗ ನಮ್ಮಲ್ಲಿ ಯಾವ ಗುಣಗಳು ಹೊರಗೆ ಬರುತ್ತೆ ಅಂದರೆ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟ ಗುಣಗಳೇ ಹೊರಗೆ ಬರುತ್ತೆ. ಅದರಲ್ಲಿ ಸಾತ್ವಿಕ ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ, ಮೂರು ಗುಣಗಳು ಇರುತ್ತೆ. ಆ ಮೂರು ಗುಣಗಳನ್ನು ಭಗವಂತ ಪ್ರಕಟ ಮಾಡುತ್ತಾ ಇರ್ತಾನೆ. ಆದ್ದರಿಂದ ಈ ಸ್ಥೂಲ ಶರೀರದಲ್ಲಿರತಕ್ಕಂಥ ಗುಣಗಳೇನಿವೆ ಆ ಗುಣಗಳನ್ನ ಭಗವಂತ ಪ್ರಕಟ ಮಾಡುತ್ತಾನೆ. ಆ ಗುಣಗಳೆಂಥವು ಪ್ರಾಕೃತ ಗುಣಗಳು. ಆ ಪ್ರಾಕೃತ ಗುಣಗಳನ್ನ ನಮ್ಮಿಂದ ಹೊರಗೆ ತೆಗೆಯೋದು ಅಂದರೆ ಏನು ಅಂತ ಮತ್ತು ಪ್ರಶ್ನೆ. ಆಗ ಅಲ್ಲಿ ಹೇಳುತ್ತಾರೆ, ಈ ಸ್ಥೂಲ ಶರೀರದಲ್ಲಿರತಕ್ಕಂಥ ಮನಸ್ಸಿಗೆ ಸಂಬಂಧಪಟ್ಟ ಏನು ಈ ಗುಣಗಳಿವೆ, ಈ ಗುಣಗಳಲ್ಲಿ ಭಗವಂತನ ರೂಪಗಳಿರುತ್ತೆ. ಯಾವಾಗಾದರೆ ಇಲ್ಲಿ ಬಿಂಬ ಪ್ರತಿಬಿಂಬ ಭಾವ ಎಂಬುದು ಚೆನ್ನಾಗಿ ನಮಗೆ ಅರ್ಥ ಆಗಬೇಕು. ಈಗ ನಾವು ಕನ್ನಡಿಯ ಎದುರು ನಿಂತು ನಮ್ಮ ಕೈ ಎತ್ತಿದವು, ಅವಾಗೆ ನಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ತಾನಾಗಿ ಕೈ ಎತ್ತತ್ತ? ಹೌದು, ತಾನಾಗಿ ಎತ್ತುತ್ತೆ. ನಾವು ನಕ್ಕರೆ ಅದು ನಗತ್ತೆ. ಇದು ಸಾಮಾನ್ಯ ನಡೆಯೋದು. ಆದರೆ ನಾವು ಕೈ ಎತ್ತಿದಾಗ ಅದು ಕೈ ಎತ್ತದೆ ಹೋದರೆ, ನಾವು ನಕ್ಕಾಗ ಅದು ನಗದೆ ಹೋದರೆ ಹೆದರಿಕೆ ಆಗುತ್ತೆ ಅಲ್ವಾ? ಹಾಗೆ ನಾವು ಕೈ ಎತ್ತಿದಾಗ ಅದು ಕೈ ಎತ್ತುತ್ತೆ ಅಷ್ಟೇ ಹೊರತು, ನಾವು ಕೈ ಎತ್ತಿ ಅದು ಕೈ ಎತ್ತದೆ ಇದ್ದು ನಾವು ಅದರೊಳಗೆ ಇನ್ನೊಂದು ರೂಪದಿಂದ ತೋರಿ ಅದರ ಕೈ ಎತ್ತೋದು ಅಂತ ಇಲ್ಲ. ಬಿಂಬ ಪ್ರತಿಬಿಂಬ ಭಾವ ಅಂದರೆ ನಾವು ಕೈ ಎತ್ತಿದರೆ ಪ್ರತಿಬಿಂಬ ತಾನಾಗಿ ಕೈ ಎತ್ತುತ್ತೆ. ಅದು ಕೈ ಎತ್ತದೆ ಹೋದರೆ ನಾವೇನ್ ಮಾಡಬೇಕಾಗುತ್ತೆ? ಇನ್ನೊಂದು ರೂಪದಿಂದ ಎದುರೀಗ ನಮ್ಮ ಕೈ ಎತ್ತಿ, ಅಂದರೆ ಒಂದು ರೂಪದಿಂದ ಕೈ ಎತ್ತಿ ಇನ್ನೊಂದು ರೂಪದಿಂದ ಕನ್ನಡಿಯೊಳಗೆ ಆ ಪ್ರತಿಬಿಂಬದೊಳಗೆ ನಾವು ತೋರಿ ಅದರ ಕೈಯೂ ಎತ್ತಬೇಕಾಗುತ್ತೆ. ಯಾಕೆ ಇದಕ್ಕೆ ತಕ್ಕಂತೆ ಅದರ ಕೈ ಎತ್ತಬೇಕಾದ್ರೆ ನಮ್ಮ ಬಾಡಷ್ಟು ಅಂದ್ರು. ದೇವರು ಬಿಂಬನಾಗಿ ತನ್ನ ಕೈ ಎತ್ತಿದರೆ ಪ್ರತಿಬಿಂಬರಾದ ನಾವು ನಮ್ಮ ಕೈ ತಾನಾಗಿ ಎತ್ತಲಿಕ್ಕೆ ನಮಗೆ ಶಕ್ತಿ ಇಲ್ಲ, ಸ್ವತಂತ್ರರಲ್ಲ. ಅದಕ್ಕೆ ದೇವ ಏನು ಮಾಡುತ್ತಾನೆ, ಬಿಂಬಸ್ಥಾನದಲ್ಲಿ ನಿಂತು ತನ್ನ ಕೈ ಎತ್ತಿ ಪ್ರತಿಬಿಂಬರಾದ ನಮ್ಮೊಳಗೂ ಒಂದು ರೂಪದಿಂದ ನಿಂತುಕೊಂಡು ನಮ್ಮ ಕೈಯಲ್ಲಿ ತನ್ನ ಕೈಯಿಟ್ಟು ನಮ್ಮ ಕೈಯನ್ನು ಎತ್ತುತ್ತಾನೆ. ಇದೇ ಬಿಂಬ ಪ್ರತಿಬಿಂಬ ಭಾವ ಅಂದರೆ. ಅರ್ಥ ಆಗಿತೋ ಇಲ್ಲೋ ಗೊತ್ತಿಲ್ಲ, ಇನ್ನೊಂದ್ಸಲ ಹೇಳ್ತೇನೆ. ಕನ್ನಡದ ಮುಂದೆ ನಿಂತ ನಾವು ನಮ್ಮ ಕೈ ಎತ್ತಿದರೆ ಕನ್ನಡಿ ಒಳಗಿರುವ ಪ್ರತಿಬಿಂಬ ತನ್ನ ಕೈ ಎತ್ತುತ್ತೆ. ಒಂದು ವೇಳೆ ನಾವು ಕೈ ಎತ್ತಿ ಕನ್ನಡಿ ಒಳಗಿರುವ ಪ್ರತಿಬಿಂಬ ಕೈ ಎತ್ತದೆ ಹೋದರೆ, ಅದರ ಕೈ ಎತ್ತಿಸಬೇಕಾದರೆ ನಮಗೆ ಒಂದು ವೇಳೆ ನಮಗೆ ಇನ್ನೊಂದು ರೂಪ ಧಾರಣೆ ಮಾಡುವ ತಾಕತ್ತಿದ್ರೆ ಏನು ಮಾಡಬಹುದು? ಒಂದು ರೂಪದಿಂದ ಕನ್ನಡಿ ಎದುರಿಗೆ ನಿಂತು ಕೈ ಎತ್ತಿ ಆ ಕೈ ಎತ್ತಲಾರದ ಪ್ರತಿಬಿಂಬದೊಳಗೆ ಇನ್ನೊಂದು ರೂಪದಿಂದ ತೋರಿ ಅದರ ಕೈಯಲ್ಲಿ ನಮ್ಮ ಕೈ ಇಟ್ಟು ಅದನ್ನು ಎತ್ತಬೇಕಾಗುತ್ತೆ ಅಷ್ಟೇ ಅಲ್ವಾ? ಅದು ದೇವ ಮಾಡುತ್ತಾ ಇದ್ದಾನೆ. ತಾನು ತನ್ನ ಕೈ ಎತ್ತಿದರೂ ಕೂಡ ಪ್ರತಿಬಿಂಬ ಎತ್ತಲಾರದೆ ಹೋದಾಗ, ಅಸ್ವತಂತ್ರವಾದಾಗ ಭಗವಂತ ಏನು ಮಾಡುತ್ತಾ ಇದ್ದಾನೆ? ಆ ಪ್ರತಿಬಿಂಬವಾದ ನಮ್ಮೊಳಗೆ ತನ್ನ ಕೈಯನ್ನಿಟ್ಟು ನಮ್ಮ ಕೈಯನ್ನ ಎತ್ತತಾ ಇದ್ದಾನೆ. ಇದನ್ನ ಇಲ್ಲಿ ಬಿಂಬ ಪ್ರತಿಬಿಂಬ ಭಾವ ಅಂತ ಕರೀತಾರೆ. ಈಗ ಗುಣ ಪ್ರಕಟ ಆಗೋದರಲ್ಲೂ ಕೂಡ ದೇವ ತನ್ನ ರೂಪದಿಂದ ಬಿಂಬ ಯಾವ ಗುಣಗಳನ್ನ, ಅಂದರೆ ನಮ್ಮಲ್ಲಿ ಯಾವ ಗುಣಗಳು ಪ್ರಕಟ ಆಗಬೇಕೋ, ಪ್ರಾಕೃತ ಪ್ರಕೃತಿಗೆ ಸಂಬಂಧಪಟ್ಟ ಗುಣಗಳು ಪ್ರಕಟ ಆಗಬೇಕೋ ಅಂಥದ್ದೇ, ಅಂದರೆ ದೇವರಲ್ಲಿ ಪ್ರಕೃತಿಗೆ ಸಂಬಂಧಪಟ್ಟ ಪ್ರಾಕೃತ ಗುಣಗಳಿಲ್ಲ, ಅಪ್ರಾಕೃತ ಗುಣಗಳೇ. ಆ ನಮ್ಮ ಒಳಗಿರುವ ಪ್ರಕೃತಿಗೆ ಸಂಬಂಧಪಟ್ಟ ಗುಣಗಳೇನಿವೆ ಆ ಹೆಸರೇ ಇಟ್ಟುಕೊಂಡ ಅಂಥದ್ದೇ ಅಪ್ರಾಕೃತ ತನ್ನ ಗುಣಗಳನ್ನ ಹೊರತೆಗಿತಾನೆ. ಹೇಗೆ ಒಂದು ಮೆಟಲ್ ಶೀಟ್ ಇದ್ರೆ ಅದರಿಂದ ಎಂಬೋಸ್ ಮಾಡಿದರೆ ಹೊರಕ್ಕೆ, ಆ ಥರ ಭಗವಂತನ ರೂಪದಿಂದ ಆ ಗುಣಗಳು ಪ್ರಕಟ ಆಗುತ್ತೆ. ಆ ಗುಣಗಳು ಪ್ರಕಟ ಆದರೆ ನಮ್ಮಲ್ಲಿ ಗುಣಗಳು ಪ್ರಕಟ ಆಗಲಿಕ್ಕೆ ನಾವು ಸ್ವತಂತ್ರರಲ್ಲ, ಅದಕ್ಕೆ ಇನ್ನೊಂದು ರೂಪದಿಂದ ನಮ್ಮೊಳಗೆ ಸೇರಿ ನಮ್ಮೊಳಗೆ ಏನು ಗುಣಗಳಿವೆ, ಈ ದೇಹಕ್ಕೆ ಸಂಬಂಧಪಟ್ಟ ಜಡವಾದ ಗುಣಗಳು ಅದರಲ್ಲಿ ತಾನೇ ತೋರಿ ಆಯಾ ಗುಣಗಳ ಹೆಸರಿಂದ ತಾನೇ ತೋರಿ ಆಯಾ ಗುಣಗಳನ್ನು ಹೊರಗೆ ತೆಗಿತಾನೆ. ಅದೇ ಇಲ್ಲಿ ಗುಣಗಳು ಪ್ರಕಟ ಮಾಡುವುದು ಅಂದರೆ. ದೇವರ ಗುಣಗಳನ್ನು ಚಿಂತನೆ ಮಾಡುವುದು ಅಂದರೆ ದೇವ ನಿನ್ನ ಅಪ್ರಾಕೃತವಾದ ಗುಣಗಳನ್ನು ಹೊರಗೆ ತೆಗೆದು ಅದಕ್ಕೆ ತಕ್ಕಂತೆ ಆ ಹೆಸರಿಟ್ಟುಕೊಂಡ ನನ್ನ ಪ್ರಾಕೃತ ಗುಣಗಳನ್ನು ಹೊರಗೆ ತೆಗೆಯಬೇಕು. ಹೊರಗೆ ತೆಗೆಯಬೇಕಾದ್ರೆ ನಾನಾಗಿ ತೆಕ್ಕೊಳ್ಳಿಕ್ಕಾಗಲ್ಲ, ನನ್ನೊಳಗೆ ನೀನೇ ನಿಂತು ಆ ಗುಣಗಳಲ್ಲಿ ನಿನ್ನ ರೂಪ ಇಟ್ಟು ಆ ಗುಣಗಳನ್ನು ನೀನು ಹೊರಗೆ ತಂದರೆ ನನ್ನಲ್ಲಿ ಗುಣಗಳು ಪ್ರಕಟ ಆಗುತ್ತೆ, ಇಲ್ಲದಿದ್ದರೆ ಇಲ್ಲ ಅಂತ ಚೆನ್ನಾಗಿ ತಿಳಿದು ಹೇ ಸ್ವಾಮಿ ಈ ರೀತಿಯಾಗಿ ನನ್ನಲ್ಲಿ ಗುಣಗಳು ಪ್ರಕಟ ಮಾಡಯ್ಯ ಅಂತ ದೇವರನ್ನ ಚೆನ್ನಾಗಿ ಕೇಳಬೇಕು. ಇದು ಗುಣಗಳನ್ನ ಚಿಂತನೆ ಮಾಡುವ ರಹಸ್ಯ. ಹಾಗೆಯೇ ನಮ್ಮಲ್ಲಿ ದೋಷಗಳು ತುಂಬಾ ತುಳುಕ್ತಾ ಇವೆ. ಕನ್ನಡಿ ಎದುರಿಗೆ ನಿಂತ ನಾವು ಮೈತುಂಬ ಕೆಸರು ಹಾಕೊಂಡ್ರೆ ಕನ್ನಡಿ ಒಳಗಿರುವ ಪ್ರತಿಬಿಂಬ ಮೈತುಂಬ ಕೆಸರು ಕಾಣುತ್ತೆ. ಇಲ್ಲಿ ವಿಶೇಷ ಏನು ಗೊತ್ತಾ, ದೋಷಗಳು ನಮ್ಮ ಮೈತುಂಬ ಇವೆ. ಆದರೆ ದೇವರ ಮೈತುಂಬ ದೋಷಗಳಿಲ್ಲ, ಇದೊಂದು ವಿಚಿತ್ರ. ನಮ್ಮಲ್ಲಿ ದೋಷ ಕಾಣಬೇಕಾದರೆ ದೇವರಲ್ಲೂ ದೋಷ ಇರಬೇಕಲ್ಲ. ಪ್ರತಿಬಿಂಬರಲ್ಲಿ ಕೆಸರು ಕಾಣಬೇಕಾದರೆ ಬಿಂಬದಲ್ಲೂ ಕೆಸರು ಇರಬೇಕಲ್ಲ. ಆದರೆ ಇಲ್ಲಿ ಪ್ರತಿಬಿಂಬದಲ್ಲಿ ಕೆಸರು ದೋಷ ಇದೆ, ಬಿಂಬದಲ್ಲಿ ಕೆಸರಿಲ್ಲ. ಅದೇ ಕೂಡುತ್ತೆ ಅಂದರೆ ಇಲ್ಲಿ ಈ ರಹಸ್ಯ ಉಂಟು. ಒಂದು ದೇವ ಕೆಸರು ಹಾಕೊಂಡಿಲ್ಲ. ಸರಿಯಾಗಿ ಹೇಳಬೇಕಾದ್ರೆ ಪ್ರತಿಬಿಂಬ ಕನ್ನಡಲ್ಲಿ ನಮ್ದು ಕಾಣ್ತಾ ಇದೆ, ಅದರ ಮೈ ಮೇಲೆ ಕೆಸರಿನಂತೆ ಕಾಣಬೇಕು. ಅದಕ್ಕೆ ನಾವೇನ್ ಮಾಡಿದ್ವಿ, ಅದರ ಮೈ ಮೇಲೆ ಕೆಸರು ಕಾಣಬೇಕಾದರೆ ಕೆಸರಿನಂತೆ ಕಾಣಬೇಕಾದ್ರೆ ನಮ್ಮ ಮೈ ತುಂಬ ಕೆಸರು ಹಾಕೋಬೇಕು. ಆದರೆ ಕೆಸರು ಹಾಕೊಳ್ಳಿಕ್ಕೆ ಇಷ್ಟ ಇಲ್ಲ ನಮಗೆ. ಅದಕ್ಕೆ ನಾವೇನ್ ಮಾಡಿದ್ವು, ನಮಗೆ ಇಷ್ಟವಾದ ಸೆಂಟೋ ಪಂಟೋ ಏನೋ ಇರುತ್ತಲ್ಲ, ಅದು ಎಂಥಾದ್ರೂ ತಗೊಂಡವು, ಆ ಕೆಸರಿನ ಕಲರ್ ಇರುವಂತ ಸೆಂಟ್ ಹಾಕೊಂಡವು ನಾವು. ಮೈ ತುಂಬ ಸೆಂಟೇ ನಮಗೆ, ಆದರೆ ಮೈ ತುಂಬ ಬಣ್ಣ ಬಳಕೊಂಡವು, ಒಳ್ಳೆ ಸೆಂಟ್ ಇದೆ. ಆದರೆ ಅದು ಕಾಣೋದು ಹೇಗೆ ಅಂದ್ರೆ ಕೆಸರಂತರ ಕಾಣ್ತಾ ಇದೆ. ಅವಾಗ ಏನಾಯ್ತು, ಒಳಗಿರುವ ಪ್ರತಿಬಿಂಬ ಮೈ ತುಂಬ ಕೆಸರು ಕಾಣ್ತಾ ಇದೆ, ನಮ್ಮ ಮೈ ಮೇಲೆ ಮಾತ್ರ ಕೆಸರಿಲ್ಲ, ಕೆಸರು ತರ ಕಾಣುವಂತ ಒಳ್ಳೆ ಪದಾರ್ಥ ಕೂತಿದೆ. ಅದೇ ತರ ನಮ್ಮ ಮೈ ತುಂಬ ದುರ್ಗುಣ ಪ್ರಕಟ ಆಗಿದೆ, ಆದರೆ ದೇವರ ಮೈ ತುಂಬ ದುರ್ಗುಣ ಇಲ್ಲ. ದುರ್ಗುಣದ ಹೆಸರಿಟ್ಟುಕೊಂಡ ಸುಗುಣಗಳೇ ಪ್ರಕಟ ಮಾಡಿದ. ಸ್ವಲ್ಪ ಕಷ್ಟ ಆಗುತ್ತೇನೋ ನಾನು ಹೇಳ್ತಾ ಇರುವ ಸಬ್ಜೆಕ್ಟ್, ಅರ್ಥ ಮಾಡಿಕೊಳ್ಳೇಬೇಕಿದು. ಯಾಕೆಂದ್ರೆ ಇದು ಕಂಪಲ್ಸರಿ ಪೇಪರ್. ನಮ್ಮ ಸಾಧನೆ ಎಂಬ ಎಕ್ಸಾಮ್ ಅಲ್ಲಿ ಈ ದೇವರ ಗುಣಚಿಂತನ ರೂಪಚಿಂತನ ಎಂಬುದು ಕಂಪಲ್ಸರಿ ಕ್ವಶನ್ ಪೇಪರ್. ಇದು ಆಪ್ಷನ್ ಅಲ್ಲ, ಇದು ಆಪ್ಷನ್ ದೇವರು ಕೊಡಲೇ ಇಲ್ಲ. ಇದು ಪಾಸ್ ಆದ್ರೇನೆ ದೇವರಲ್ಲಿ ಎಂಟ್ರಿ, ಇಲ್ಲ ಅಂದ್ರೆ ಗೆಟ್ ಔಟ್ ಅಂತ ಹೇಳಿಬಿಡ್ತಾರೆ. ಅದರಿಂದ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ, ಒಂದು ವೇಳೆ ನಿಮ್ಗೆ ಅರ್ಥ ಆಗ್ಲಿಲ್ಲ, ಮಾರ್ಗ ಇದೆ, ಮೇಲ್ ಇದೆ, ಅರ್ಥ ಆಗಿಲ್ಲ ಅಂತ ಕಳಿಸಿ, ಮತ್ತೂ ನಾಳೆ ಹೇಳ್ತೇನೆ. ಎಷ್ಟು ಸಲ ಹೇಳ್ತೀರಾ ಅಂದ್ರೆ ನಿಮಗೆ ಅರ್ಥ ಆಗುವವರೆಗೂ ಹೇಳ್ತೇನೆ, ಏನು ಚಿಂತೆ ಮಾಡಬೇಡಿ. ಅದರಿಂದ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಈಗ ದೇವರಲ್ಲಿ ನಮ್ಮ ಕೆಟ್ಟ ಗುಣದ ಹೆಸರಿಟ್ಟುಕೊಂಡ ಒಳ್ಳೆ ಗುಣ ಇರುತ್ತೆ, ಹೌದಾ ಅಂತ ಕೇಳ್ತೀರಾ? ಹೌದು. ಶ್ರೀನಿವಾಸ ಕಲ್ಯಾಣ ಅಲ್ಲಿ ನೋಡೋಣ. ಚೋಳರಾಜ ಬಂದ ಕೂಡಲೇ ಶ್ರೀನಿವಾಸ ಶಾಪ ಕೊಟ್ಟ, ಪಿಶಾಚಿಯಾಗುವಂತ. ಸ್ವಲ್ಪ ಹೊತ್ತಾದ್ಮೇಲೆ ಹೇಳಿದ, ಅಯ್ಯೋ ನಾನು ವಿಚಾರ ಮಾಡಿದೆ, ಶಾಪ ಕೊಟ್ಟೆ, ಏನಂದ್ಕೋಬೇಡಯ್ಯ, ಆದರೆ ನನ್ನ ಮಾತು ಸತ್ಯ, ನೀನು ಪಿಶಾಚಿ ಆಗಿರಬೇಕಾಗಿದ್ದೆ ಅಂತ ಹೇಳತಾ ತನ್ನನ್ನು ತಾನು ಬೈದಂತೆ ಮಾಡುತ್ತಾನೆ. ಹೇಗೆ? ಪಾಪಿಷ್ಠೋಹಂ, ನಾನು ಪಾಪಿಷ್ಠ, ಆಲೋಚನೆ ಮಾಡದೆ ಕೊಟ್ಟೆ ನೋಡೋ ಅಂತ ಹೇಳ್ತಾನೆ. ಸರಿ, ಮಿಕ್ಕದ್ದು ಬಿಡೋಣ. ಈಗ ಶ್ರೀನಿವಾಸನ ಬಾಯಿಯಿಂದ ಪಾಪಿಷ್ಠ ಅಂತ ಹೆಸರು, ತನ್ನ ಕುರಿತು ಹೇಳಿದ್ದು ಹೌದೋ ಅಲ್ವೋ ಸತ್ಯ? ಆಗ ನಮ್ಮ ಸಂಶಯ ಬರುತ್ತೆ, ದೇವರು ನಿಜ ಹೇಳ್ತಾನೋ ಸುಳ್ಳು ಹೇಳ್ತಾನೋ? ಇಲ್ಲ, ದೇವರು ಸತ್ಯ ಹೇಳ್ತಾನೆ. ದೇವರು ಸತ್ಯ ಹೇಳ್ತಾನೆ ಅಂದ್ರೆ ದೇವರು ಪಾಪಿಷ್ಠ ಆಗಬೇಕು. ಹೌದು, ದೇವರೇ ಪಾಪಿಷ್ಠ ಆದರೆ ದೇವರ ಹೆಂಗಾಗ್ತಾನೆ? ಆದ್ರಿಂದ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನೇ ಪಾಪ ಮಾಡಿದರೆ ಪಾಪ ಮಾಡಿದವ ಪಾಪಿಷ್ಠ, ಆದ್ದರಿಂದ ದೇವರೇ ತಾನು ಪಾಪಿಷ್ಠ ಅಂತ ಹೇಳಿಕೊಂಡ್ರೆ ಅವನು ದೇವರಂತ ಯಾಕೆ ಪೂಜೆ ಮಾಡಬೇಕು? ಇಲ್ಲ, ದೇವರು ಪಾಪಿಷ್ಠ ಅಲ್ಲ ಅಂದ್ರೆ ಸುಳ್ಳು ಹೇಳಿದ ಅಂತ ಆಯ್ತು. ಸುಳ್ಳು ಹೇಳುವನು ದೇವರ ಹೆಂಗಾಗ್ತಾನೆ? ಆದ್ದರಿಂದ ಅಲ್ಲ, ದೇವರು ಅಂದ್ರೆ ಯಾವ ದೋಷ ಇಲ್ಲದವೋ ದೇವ, ಅವನು ಬಾಯೆತ್ತಿದ್ರೆ ಎಲ್ಲ ಸುಳ್ಳು ಹೇಳಿದ್ರೆ ಅವ್ರನ್ನ ಯಾಕೆ ನಂಬಬೇಕು? ಆದ್ದರಿಂದ ದೇವ ಪಾಪಿಷ್ಠ ಅಂತ ಹೇಳಿದ್ದು ಸುಳ್ಳೋ ಸತ್ಯವೋ ಅಂತ ದೊಡ್ಡ ಪ್ರಶ್ನೆ ಕೂಡುತ್ತೆ. ಶ್ರೀನಿವಾಸ ಕಲ್ಯಾಣ ನೋಡ್ಲಿಕ್ಕೆ ಮೇಲ್ನೋಟಕ್ಕೆ ಬಹಳ ಸುಲಭ, ಒಳಕ್ ಹೋದ್ರೆ ತಲೆ ಹಿಡಿದು ಕೊಡಬೇಕಾಗುತ್ತೆ, ಇಂಥ ಪ್ರಶ್ನೆ ಕಡೆ ಬರುತ್ತೆ. ಆಗ ಹೇಳ್ತಾರೆ, ಶ್ರೀನಿವಾಸ ಹೇಳಿದ್ದು ಸತ್ಯ, ಏನು ಪಾಪಿಷ್ಠ ಅಂತ ಹೇಳಿದ್ದು ಸತ್ಯ ಅಂದ್ರು. ಅರೆ, ದೇವರು ಪಾಪಿಷ್ಠನ ಅಂದ್ರೆ? ಅಲ್ಲ, ಪಾಪಿಷ್ಠ ಶಬ್ದಕ್ಕರ್ಥ ಬೇರೇನೆ. ಏನದು ಅಂದರೆ, ಪಾಪಿಷು ತಿಷ್ಠತೀತಿ ಪಾಪಿಷ್ಠ, ಅಂದರೆ ಪಾಪಿಗಳಲ್ಲಿ ಇರುತ್ತಾನಾದ್ದರಿಂದ ದೇವರಿಗೆ ಪಾಪಿಷ್ಠ ಅಂತ ಹೆಸರು. ಆದರೆ ನಮಗೆ ಪಾಪಿಷ್ಠ ಅಂತ ಯಾಕೆ ಹೆಸರು? ಪಾಪ ಮಾಡ್ತೀವಾದ್ದರಿಂದ ಪಾಪಿಷ್ಠ ಅಂತ ಹೆಸರು. ನೋಡಿ, ಹೆಸರು ಮಾತ್ರ ಒಂದೇ, ಆತನದ್ದು ಸುಗುಣ ಆಯಿತು, ಪಾಪಿಗಳಲ್ಲಿ ಇರ್ತಾನಾದ್ದರಿಂದ ಪಾಪಿಷ್ಠ ಅಂತ ಸುಗುಣ ಆಯಿತು. ಆ ಸುಗುಣದ ಹೆಸರು ಪಾಪಿಷ್ಠ, ನಾವು ಪಾಪ ಮಾಡುತ್ತೀವಾದ್ದರಿಂದ ನಮ್ಮಲ್ಲಿ ಪಾಪಿಷ್ಠ ಅಂತ ಹೆಸರು. ಎಷ್ಟು ವ್ಯತ್ಯಾಸ ಆಯಿತು. ಅದೇ ತರ ದೇವರು ತನ್ನ ರೂಪದಿಂದ ಈ ನಮ್ಮಲ್ಲಿ ಯಾವ ಯಾವ ಕೆಟ್ಟ ಗುಣಗಳು ಪ್ರಕಟ ಆಗಬೇಕೋ ಆಯಾ ಹೆಸರಿಟ್ಟುಕೊಂಡ ತನ್ನದೇ ಆದ ರೂಪಗಳ ಗುಣಗಳನ್ನು ಹೊರಗೆ ತೆಗೆದಿದ್ದಾನೆ ಆಲ್ರೆಡಿ. ಅದಕ್ಕೇನೆ ನಮ್ಮ ಶರೀರದಲ್ಲಿ ತಾನೇ ತೋರಿ ನಮ್ಮ ಕೆಟ್ಟ ಗುಣಗಳಲ್ಲಿ ತಾನೇ ಇದ್ದು ಅದನ್ನ ಹೊರಗೆ ದೂಡಿದ್ದಾನೆ. ಸರಿಯಪ್ಪ, ಇವಾಗ ನಮ್ಮ ಮೈ ತುಂಬಾ ಕೆಸರು ಕಾಣ್ತಾ ಇದೆ, ಈಗ ದೇವರಲ್ಲಿ ಪ್ರಾರ್ಥನೆ ಏನು? ನೀನು ನಿರ್ದೋಷ ಅಂತ. ಅಂದರೆ ಅರ್ಥ ಏನು? ನನ್ನಲ್ಲಿ ಈ ದೋಷಗಳು ಪ್ರಕಟ ಮಾಡಲಿಕ್ಕಾಗಿ ಬಿಂಬರೂಪಿಯಾದ ನೀನು ಆ ದೋಷಗಳ ಹೆಸರಿಟ್ಟುಕೊಂಡ ನಿನ್ನ ಗುಣಗಳನ್ನ ಹೊರಗೆ ತಂದಿದ್ದೀಯಲ್ಲ, ಅವುಗಳನ್ನ ಒಳಗೆ ತೆಗೆದುಕೊಂಡ್ಬಿಡು ಅಂತ. ಪ್ಲಾಸ್ಟಿಕ್ ಶೀಟ್ ಇದೆ, ಹಿಂದೆ ನಾವು ಕೈ ಇಟ್ಟು ದೂಡಿದ್ವು, ದೂಡಿದ್ರೆ ಚೂರು ಡುಬ್ಬಾಗಿ ಬರುತ್ತೆ, ಆ ಕೈ ತೆಗೆದು ಬಿಟ್ರೆ ಮತ್ತೆ ಒಳಕ್ಕೆ ಹೋಗುತ್ತೆ, ಸರಿಯಾಗಿ ಶೀಟ್ ಆಗುತ್ತೆ. ಅದೇ ತರ ಆತನ ಶರೀರದಿಂದ ಆ ಹೆಸರಿಟ್ಟುಕೊಂಡ ದುರ್ಗುಣದ ಹೆಸರಿಟ್ಟುಕೊಂಡ ಸುಗುಣ ಹೊರ ತೆಗೆದ ಈಗ ನಾವು ಪ್ರಾರ್ಥನೆ ಮಾಡಿದರೆ ಆವಾಗ ಆ ಪ್ರಾರ್ಥನೆಗೆ ತಕ್ಕಂತೆ ತನ್ನದೇ ಆದ ದುರ್ಗುಣದ ಹೆಸರಿಟ್ಟುಕೊಂಡ ಸುಗುಣ ಒಳಕ್ಕೆ ಸೆಳ್ಕೊಂಡ್ಬಿಡುತ್ತಾನೆ. ಅವಾಗ ಏನಾಗುತ್ತೆ ಅಂದರೆ ಅದೇ ರೂಪದಿಂದ ನಮ್ಮೊಳಗೆ ಈ ಶರೀರದೊಳಗೆ ಪ್ರಾಕೃತವಾದ ಪ್ರಕೃತಿಗೆ ಸಂಬಂಧಪಟ್ಟ ದುರ್ಗುಣಗಳೇನಿವೆ ಅದರೊಳಗೆ ಆ ಹೆಸರಿಟ್ಟುಕೊಂಡು ಕೂತು ಹೊರಗೆ ದೂಡಿದ್ದಾನಲ್ಲ, ತನ್ನ ಕೈಯನ್ನ ಹಿಂತೆಕ್ಕೊಂಡ್ಬಿಡುತ್ತಾನೆ. ಅಂದರೆ ನಮ್ಮ ದುರ್ಗುಣಗಳೆಲ್ಲ ಒಳಗೆ ಹೋಗುವಂತೆ ಅದೃಶ್ಯ ಆಗುವಂತೆ ಮಾಡುತ್ತಾನೆ. ಇದು ನೀನು ನಿರ್ದೋಷ ಅಂತ ದೇವರನ್ನ ಪ್ರಾರ್ಥನೆ ಮಾಡುವುದರಲ್ಲಿ ಅರ್ಥ. ಹಾಗಾದರೆ ದೇವರನ್ನ ಗುಣಪೂರ್ಣ, ದೇವರನ್ನ ದೋಷರಹಿತ ಅಂತ ಹೇಳೋದರಲ್ಲಿ ಇಷ್ಟು ಮೆಕ್ಯಾನಿಸಂ ಕೂತಿದೆ. ಹಾಗಾದರೆ ದೇವರ ಒಂದೊಂದು ಗುಣವನ್ನ ಚಿಂತನೆ ಮಾಡಿದರೆ ಅಂತಹ ಒಳ್ಳೆ ಗುಣಗಳು ನಮ್ಮಲ್ಲೂ ಪ್ರಕಟ ಆಗುತ್ತೆ. ಅದೇ ಗುಣ ಅಲ್ಲ, ಅದಕ್ಕೆ ರೆಪ್ಲಿಕಾ, ಬೇರೆದೇ ಪ್ರಾಕೃತ ಗುಣಗಳು. ಒಳ್ಳೆ ಗುಣಗಳು ಪ್ರಕಟ ಆದರೆ ಆ ಗುಣಗಳಿಗೆ ಎಷ್ಟು ಸುಖ ಕೊಡುವ ತಾಕತ್ತಿರುತ್ತೆ. ಆದ್ದರಿಂದ ಇದು ನಮ್ಮಲ್ಲಾದರೆ ಲಕ್ಷ್ಮೀದೇವಿ ಏನು ಮಾಡುತ್ತಾ ಇದ್ದಾಳೆ? ದೇವರ ಅಪರೂಪದ ರೂಪಗಳು, ಅಪರೂಪದ ಗುಣಗಳನ್ನ ಚಿಂತನೆ ಮಾಡಿದಾಗೆಲ್ಲ ಆಕೆಯಲ್ಲಿ ಅಂಥ ಅಪರೂಪದ ಗುಣಗಳು ಪ್ರಕಟ ಆಗಿ ಆನಂದ ಭರಿತಳಾಗ್ತಾ ಇದ್ದಾಳೆ. ಇದು ಆಕೆ ಮಾಡಿದ ಕೆಲಸ, ಅದು ನಾವು ಮಾಡಬೇಕಂತೆ. ಲಕ್ಷ್ಮೀದೇವಿ ಸತತ ದೇವರ ಗುಣ ಚಿಂತನೆಯಲ್ಲಿರ್ತಾಳೆ, ಆದ್ದರಿಂದಲೇನೆ ಆನಂದ ಪಡತಾ ಇದ್ದಾಳೆ ಅಂತ ನಾವು ಚಿಂತನೆ ಮಾಡಿದರೆ ಲಕ್ಷ್ಮೀದೇವಿ ನಮ್ಮಲ್ಲಿ ನಿಂತು ದೇವರ ಗುಣಗಳನ್ನು ಚಿಂತನೆ ಮಾಡುವಂತೆ ಮಾಡುತ್ತಾಳೆ. ನಾವು ದೇವರ ಗುಣಗಳನ್ನು ಎಷ್ಟು ಚಿಂತನೆ ಮಾಡಬೇಕು ಅಂದ್ರೆ ಸತತ ಚಿಂತನೆ ಮಾಡಬೇಕಂತೆ. ಅದಕ್ಕೆ ಗೋಪಾಲದಾಸರು ಹೇಳುತ್ತಾರೆ, ಈ ಜೀವನ ಇಡೀ ನಿನ್ನ ಗುಣ ಚಿಂತನೆಯಲ್ಲಿಡು ಗೋಪಾಲ ವಿಠಲ ಅಂದ್ರು. ನಿನ್ನ ಗುಣಗಳನ್ನು ಒಂದೊಂದು ಚಿಂತನೆ ಮಾಡುತ್ತಾ ಇದ್ರೆ ನನ್ನಲ್ಲೂ ಒಳ್ಳೆ ಒಳ್ಳೆ ಗುಣಗಳು ಬಂದು ಆನಂದ ಆಗತ್ತಯ್ಯ. ಆದ್ದರಿಂದ ಈ ಮೆಕ್ಯಾನಿಸಂ ತಿಳಿಸಿ ಈ ರೀತಿಯಾದ ನಿನ್ನ ಗುಣಗಳು ಚಿಂತನೆ ಮಾಡುವ ಭಾಗ್ಯ ಕೊಡೋ ಅಂತ ದೇವರನ್ನ ಕೇಳಿಕೊಳ್ತಾರೆ. ಆ ಉದ್ದೇಶದಿಂದ ಈ ಪದ್ಯವನ್ನ ಜಗನ್ನಾಥದಾಸರು ರಚನೆ ಮಾಡಿದ್ದಾರೆ. ಹಾಗಾದರೆ ಜಗದುದರನ ಅತಿ ವಿಮಲ ಗುಣರೂಪಗಳನ್ನು, ಇಲ್ಲೊಂದು ವಿಷಯ ನಮಗೆ ಅರ್ಥ ಆಗ್ಲೇಬೇಕು. ಈ ಗುಣರೂಪ ಅಂತ ಹೇಳ್ತಾ ಇದ್ದಾರೆ. ಇವಾಗ ನೀವೆಲ್ಲ ಬಹಳ ಒಳ್ಳೆಯವರು, ಇಲ್ಲದಿದ್ರೆ ಈ ರಾತ್ರಿ 9 ಗಂಟೆಗೆ 10 ಗಂಟೆವರೆಗೆ ಕೂತು ಆ ಇಂಟರ್ನೆಟ್ ಮುಂದೆ ಕೂತು ನಾನು ಹೇಳೋದೆಲ್ಲ ಕೇಳಬೇಕಾದ್ರೆ ಎಷ್ಟು ಪೇಷನ್ಸ್ ಇರಬೇಕು, ಇದೆಲ್ಲ ಕೇಳಿ ಅನುಷ್ಠಾನಕ್ಕೆ ಇಡಬೇಕಾದ್ರೆ ಇನ್ನೆಷ್ಟು ಪೇಷನ್ಸ್ ಇರಬೇಕು. ಆದ್ರಿಂದ ನೀವೆಲ್ಲ ಒಳ್ಳೆಯವರು, ಬಹಳ ಸಾಧನೆ ಮಾಡ್ತಾ ಇದ್ದೀರಾ. ಹಾ, ಆದರೆ ಈ ಒಳ್ಳೆತನ ಏನಿದೆ ನಿಮ್ಮಲ್ಲಿ, ಈ ಒಳ್ಳೆತನ ನಿಮ್ಮಿಂದ ಸಪರೇಟ್ ಮಾಡ್ಲಿಕ್ಕಾಗತ್ತಾ? ನಾನು ಒಳ್ಳೆವ, ನಾನು ಇನ್ನಷ್ಟು ಒಳ್ಳೆಯವನಾಗಬೇಕು, ಅದಕ್ಕೆ ನಿಮ್ಮ ಹತ್ರ ಕೇಳಿದೆ. ನಿಮ್ಮ ಒಳ್ಳೆತನ 1 ಕೆಜಿ ತೆಕ್ಕೊಡಿ ಅಂದ್ರೆ ಕೊಡ್ಲಿಕ್ಕಾಗತ್ತಾ? ಈ ಒಳ್ಳೆತನ ಅಥವಾ ಈ ಗುಣಗಳೇನಿವೆ ಅದು ನಿಮ್ಮಿಂದ ಇನ್ಸಪರಬಲ್, ಅಂದ್ರೆ ಸಪರೇಟ್ ಮಾಡ್ಲಿಕ್ಕಾಗಲ್ಲ. ಹೇಗೆ? ಮೆಣಸಿನಕಾಯಿಯಿಂದ ಖಾರ ಹೊರ ತೆಗೆದು ಕೊಡಿ ಅಂದ್ರೆ ಆಗುತ್ತಾ? ಮೆಣಸಿನಕಾಯಿ ಬೇರೆ ಅಲ್ಲ, ಅದರ ಖಾರ ಬೇರೆ ಅಲ್ಲ, ಸಪರೇಟ್ ಮಾಡ್ಲಿಕ್ಕಾಗಲ್ಲ. ಹತ್ತಿ ನಿಮ್ ಕೈಲಿ ಕೊಟ್ಟು ಅದರ ಬಿಳಿತನ ಹೊರಗೆ ತೆಗೀರಿ ಎಂದು ತೆಗಿಲಿಕ್ಕಾಗುತ್ತಾ? ಇಲ್ಲ. ಹತ್ತಿ ಪದಾರ್ಥ ಹೌದು, ಬಿಳಿತನ ಅದರ ಗುಣ ಹೌದು, ಆದರೆ ಗುಣ ಬಿಳಿತನ ಹತ್ತಿಯಿಂದ ಬಿಡಿಸಲಿಕ್ಕಾಗಲ್ಲ, ಬೇರು ಮಾಡಲಿಕ್ಕಾಗಲ್ಲ. ಹಾಗೆ ದೇವರ ಗುಣಗಳು ದೇವರಿಂದ ಬೇರು ಮಾಡಲಿಕ್ಕಾಗಲ್ಲ. ಹಾಗಾದರೆ ದೇವರ ಆನಂದ, ದೇವರ ಜ್ಞಾನ ಮೊದಲಾದ ಅನಂತ ಗುಣಗಳು ಅಂತ ಹೇಳ್ತಾರಲ್ಲ, ಈ ಗುಣಗಳೆಲ್ಲ ದೇವರ ರೂಪದಿಂದ ಪ್ರತ್ಯೇಕವೋ ಪ್ರತ್ಯೇಕ ಅಲ್ಲವೋ ಅಂತ ಮತ್ತು ಪ್ರಶ್ನೆ. ಆಗ ಉತ್ತರ ಕೊಡುತ್ತಾರೆ, ಪ್ರತಿಯೊಂದು ರೂಪವು ದೇವರಿಂದ ಸಪರೇಟ್ ಮಾಡಲಿಕ್ಕಾಗಲ್ಲ ಅಂತ. ಮತ್ತೆ ಇದನ್ನ ಜ್ಞಾನ, ಇದು ಆನಂದ ಅಂತ ಹೇಗೆ ಹೇಳ್ತೀರಾ ಅಂದ್ರೆ, ಒಂದೊಂದು ಗುಣವೂ ಒಂದೊಂದು ರೂಪದಿಂದ ಕೂಡಿದೆ, ಇದು ರಹಸ್ಯ ಅಂತ. ಅದರಿಂದ ನಮ್ಮಲ್ಲಿ ಭಗವಂತ ಒಂದು ಗುಣ ಪ್ರಕಟ ಮಾಡಬೇಕಾದರೆ ತನ್ನ ರೂಪದಿಂದ ಆ ಗುಣದ ಹೆಸರಿಟ್ಟುಕೊಂಡ, ಆ ಗುಣದಿಂದ ಕೂಡಿದ ತನ್ನ ರೂಪವನ್ನೇ ಹೊರಗೆ ತೆಗೀತಾನೆ. ಯಾಕೆ? ಗುಣದಿಂದ ರೂಪ ಬೇರಲ್ಲ. ಆದ್ದರಿಂದ ಆದ ಕಾರಣ ಭಗವಂತನ ಗುಣ ರೂಪಗಳನ್ನು ಅಂತ ಎರಡು ರೀತಿಯಲ್ಲಿ ಹೇಳಿದರು. ಇಷ್ಟು ಅರ್ಥವನ್ನ ಇವತ್ತು ನೋಡಿದವು. ಸ್ವಲ್ಪ ಆಳಕ್ಕೆ ಹೋಗಿದ್ದಾಯಿತು. ಒಂದು ವೇಳೆ ಅರ್ಥ ಆಗದಿದ್ದರೆ ತಿಳಿಸಿ ಇದಕ್ಕೆಲ್ಲ. ಮತ್ತೂ ನಾಳೆ ಹೇಳ್ತೇನೆ, ಅರ್ಥ ಆದ ಮೇಲೆ ಮುಂದಕ್ಕೆ ಹೋಗೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣ ಮಸ್ತು.